ಹಿರುಸುಖಂ ಹಿರಣ್ಯಂ ಸ್ಯಾತ್ ಬಾಹ್ಯಾನಂದಾತ್ ಪೃಥಗ್ಯತಃ ಆಧಿಕ್ಯಾರ್ಥೇ ಮಯಟ್ಯಸ್ಮಾತ್ ಅಧಿಕಾನಂದರೂಪತಃ ಉತ್ಸೃಜ್ಯಕರ್ಮಜಂ ರೂಪಂ ನಿಜಾನಂದೈಕರೂಪಕಃ ಏವಂ ನಾರಾಯಣಂ ಜಾನನ್ ಸರ್ವಲೋಕೈಕಕಾರಣಂ ತಲ್ಲೋಕೇ ದೃಶ್ಯತೆ ಭೂತೈಹಿ ಮುಕ್ತೈರಾನಂದರೂಪಕಃ. ನಾನು ಅಚೇತನಸ್ಯ ಕರ್ಮಣಃ ಕಥಂ ಸರ್ವಜಗತ್ಕಾರಣತ್ವಂ ತದಭಿಮಾನಿ ಜೀವಸ್ಯ ಕರ್ಮಪದೇನ ವಿವಕ್ಷಾಯಾಂಚ ತಸ್ಯೈವ ಅದೃಷ್ಟದ್ವಾರ ಕಾರಣತ್ವಂ ಅಪನ್ನಂ ನ ಈಶ್ವರಸ್ಯ ಇತ್ಯತ ಉಕ್ತಂ ಅಯಂ ಪುರುಷ ಇತಿ. ಅದಕ್ಕೆ ಹೇಳ್ತಾರೆ, ಅಚೇತನಸ್ಯ ಕರ್ಮಣಃ ಕಥಂ ಜಗತ್ಕಾರಣತ್ವಂ. ಹಿಂದೆ ಹೇಳಿದರು ಕರ್ಮಣಶ್ಚ ಜಗತ್ ಪುನಃ, ಕರ್ಮದಿಂದ ಜಗತ್ತು ಅಂತ ಹೇಳಿದ್ರು. ಕರ್ಮದಿಂದ ಜಗತ್ ಹೇಗಾಗತ್ತೆ? ಅದು ಏನದು? ಅಚೇತನ. ಆದ್ದರಿಂದ ತದಭಿಮಾನಿ ಜೀವಸ್ಯ, ಕರ್ಮಾಭಿಮಾನಿತಕ್ಕಂಥ ಜೀವ, ಕರ್ಮಾಭಿಮಾನಿಯಾದ ಜೀವ, ಅದಕ್ಕೆ ಕರ್ಮಪದಕ್ಕೆ ಅದೇ ಅರ್ಥ ಅಂತ ಇಟ್ಕೊಂಡು ತಸ್ಯೈವ ಅದೃಷ್ಟದ್ವಾರ ಕಾರಣತ್ವ ಮಾಪನ್ನಂ. ಅದೃಷ್ಟದ್ವಾರ ಅಸ್ವತಂತ್ರನಾಗಿದ್ದರೂ ಕೂಡ ಜೀವ ಈ ಜಗದ್ ವ್ಯಾಪಾರವನ್ನು ಮಾಡ್ತಾನೆ, ಕಾರಣ ಮಾಡ್ತಾನೆ ಅಂತ, ಕಾರಣವಾಗಿದ್ದಾನೆ ಅಂತ ಯಾತಕ್ಕೆ ಹೇಳಬಾರ್ದು? ನಾ ಈಶ್ವರಸ್ಯ, ದೇವರಿಗೆ ಯಾತಕ್ಕೆ ಒಪ್ಪಬೇಕು ಅಂತ ಕೇಳಿದ್ರೆ ಹೇಳ್ತಾರೆ, ಹಾಗಲ್ಲ, ಅಯಂ ಪುರುಷ ಇತಿ. ಅದಕ್ಕೆ ಉಪನಿಷತ್ ಹೇಳಿತು, ಅಯಂ ಪುರುಷ ಅಂತ ಹೇಳಿ ಪರಮಾತ್ಮನೇ ಸೃಷ್ಟಿಕರ್ತ ಅಂತ ಹೇಳಿದರು. ಯಾತಕ್ಕೆ? ಜೀವಕರ್ಮಣಃ ಪ್ರಕೃತತ್ವೇನ ಅತ್ರ ಅಯಮಿತಿ ಪರಾಮರ್ಶ ವಿಷಯಂ ದರ್ಶಯನ್ ವ್ಯಾಚಷ್ಟೇ ಕರ್ಮಾಭಿಮಾನೀತಿ. ಅಯಂ ಶಬ್ದಕ್ಕೆ ಕರ್ಮಾಭಿಮಾನಿ ಅಂತ ಅರ್ಥ. ಏನು ಹಾಗೆಂದರೆ, ಜೀವಕರ್ಮಣಃ ಪ್ರಕೃತತ್ವೇನ ಮಮೇದಂ ಕರ್ಮ ಅಹಂ ಕರ್ತ ಇತಿ ತದಭಿಮಂತ ಜೀವೋಪಿ ಪ್ರಕೃತ ಇತಿ ಪರಾಮೃಶ್ಯತೆ ಇತ್ಯರ್ಥ. ಜೀವ ಇರೋದು ಹೌದು, ಆದರೆ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ, ಅದು ಬಹಳ ಮುಖ್ಯವಾದ ಅಂಶ. ಅದನ್ನು ಒತ್ತಿ ಹೇಳ್ತಾರೆ, ಬ್ರಹ್ಮಾವಾಸತ್ವಂ ಸರ್ವಸಾಧಾರಣ ಮಿತ್ಯತ ಉಕ್ತಂ ಭಾಷ್ಯೆ ವಿಶೇಷಾದಿತಿ. ಪರಮಾತ್ಮ ಎಲ್ಲ ಕಡೆ ನೆಲೆಸಿದ್ರು ಕೂಡ ಸನ್ನಿಧಾನದಲ್ಲಿ ವಿಶೇಷ ಇದೆ, ಬಹಳ ಇಂಪಾರ್ಟೆಂಟ್. ಅದು ಜಡಗಳಲ್ಲಿ ಸನ್ನಿಧಾನ, ಅಲ್ಲಿ ಎಷ್ಟು ಸನ್ನಿಧಾನ? ಹೆಚ್ಚು. ಚೇತನದಲ್ಲೂ ಕೂಡ ಮತ್ತೆ ತಾರತಮ್ಯ ಕ್ರಮದಲ್ಲಿ ಏನಾಗ್ತಾ ಹೋಗುತ್ತೆ? ಸನ್ನಿಧಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಮಾತು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಸನ್ನಿಧಾನ ಒಪ್ಪಿ ವಿಶೇಷ ಒಪ್ಪಬೇಕು. ಮತ್ತೆ ಇವರಲ್ಲಿ ತಾರತಮ್ಯ ಇರೋದು ಅದಕ್ಕೇನೆ, ಇವತ್ತು ಅಧಿಕಾರಿ ಇದ್ದಾರೆ, ಮೇಲಿನ ಅಧಿಕಾರಿ ಪವರ್ ಜಾಸ್ತಿ. ಇಬ್ಬರು ಅಧಿಕಾರಿಗಳಾಗಿದ್ದು ಎಲ್ಲ ಅಧಿಕಾರಿಗಳ ಒಂದು ಪವರ್ ಈಕ್ವಲ್ ಇದೆಯಾ? ಇಲ್ಲ, ಪವರ್ ವೇರಿ ಆಗ್ತಾ ಹೋಗುತ್ತೆ, ಪವರ್ ವೇರಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಪವರ್ ಅಂದರೆ ಪರಮಾತ್ಮ ಸನ್ನಿಧಾನ, ಅದೇನಾಗ್ತಾ ಹೋಗುತ್ತೆ? ವೇರಿ ಆಗ್ತಾ ಹೋಗುತ್ತೆ. ಆದ್ದರಿಂದ ತಾರತಮ್ಯ ಒಳ್ಳೆ ಸುಲಭವಾದ ಅರ್ಥ. ಅದು ಹೌದು, ಸೈಮ್ಯದಲ್ಲಿ ಸನ್ನಿಧಾನ ಜಾಸ್ತಿ, ಪ್ರತಿಮೆಗಳಲ್ಲೂ ಹಾಗೇನೆ. ಪ್ರತಿಮೆ ಸಾಯಂ ತಾವೇ ಆವಾಹನ ಮಾಡಿ ಪೂಜೆ ಮಾಡ್ತಾರೆ, ಸನ್ನಿಧಾನ ಬರುತ್ತೆ. ದೊಡ್ಡಗಳು ಆವಾಹನ ಮಾಡಿ ಸನ್ನಿಧಾನ ಜಾಸ್ತಿ ಬರುತ್ತೆ. ಯಾಕೆ? ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕ. ಒಂದೇ ಪೇಪರ್ ಸೈನ್ ಮಾಡ್ತಾರೆ, ಯಾರು ಸಿಗ್ನೇಚರ್ ಹಾಕಿದ್ದಾರೆ ಅಂದ್ರೆ ಏನಾಗುತ್ತೆ ಡಾಕ್ಯುಮೆಂಟ್? ಅದು ಡಿಪೆಂಡ್ ಆಗುತ್ತೆ, ಯಾರು ಸಿಗ್ನೇಚರ್ ಅನ್ನೋದ್ರ ಮೇಲೆ ಡಾಕ್ಯುಮೆಂಟ್ ಯಾವ ಲೆವೆಲ್ ಅಂತ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಅದಕ್ಕೇನೆ ಯಾವಾಗಲೂ ಕೂಡ ಪ್ರತಿಮೆಗಳಲ್ಲಿ ಸನ್ನಿಧಾನ ಬರೋದು ಕೂಡ ಅರ್ಚಕಸ್ಯ ತಪೋ ಬಲಾತ್ ಅಂತ ಹೇಳ್ತಾರೆ. ಪ್ರತಿಷ್ಠಾಪಕರು, ಆವಾಹನ ಮಾಡೋರು, ನಿತ್ಯ ಪೂಜೆ ಮಾಡೋರು, ಅವ್ರ ಮೇಲೆ ಏನಾಗ ವ್ಯಾಸರಾಯ ಪ್ರತಿಷ್ಠಾಪನೆ, ಪ್ರಾಣದೇವರು, ಯಾವುದಕ್ಕೆ ಭಾರಿ ಮಹತ್ವ? ಅವ್ರ ಪ್ರಾಣದೇವರ ಪ್ರತಿಷ್ಠಾಪನೆಗೆ ವ್ಯಾಸತ್ರಯ ಬರೆದಿದ್ರೆ ಒಳ್ಳೆ ವಿಶೇಷ ಸಾಮರ್ಥ್ಯ ಇದೆ. ಕ್ವಾಲಿಫೈಡ್ ಆದವನಿಗೆ ಅಧಿಕಾರ ಹೇಗೆ ಕೊಡ್ತಾರೋ, ಪವರ್ ಅವ್ರು ಕೊಡೋದು ಕ್ವಾಲಿಫಿಕೇಶನ್ ಇರಬೇಕು ಅವರಿಗೆ. ಆ ಜ್ಞಾನದ ಜ್ಞಾನವೇ ದೊಡ್ಡ ಕ್ವಾಲಿಫಿಕೇಶನ್. ಅವ್ರ ಜ್ಞಾನ ಯಾವುದ್ರಲ್ಲಿ ಪ್ರೂವ್ ಆಗಿದೆ? ವ್ಯಾಸತ್ರಯ ಅದು ಗ್ರಂಥ ರಚನೆಯಲ್ಲಿ ಪ್ರೂವ್ ಆಗಿದೆ. ಆದ್ದರಿಂದ ಸನ್ನಿಧಾನ ಜಾಸ್ತಿ, ಸಿಂಪಲ್ ಅದು. ಜೀವೇ ತಥಾ ಚ ಜೀವಸ್ಯ ಕರ್ಮಾಭಿಮಾನಿತ್ವ ತದ್ಗತಸ್ಯ ಪರಬ್ರಹ್ಮಣಃ ತನ್ನಿಯಾಮಕತ್ವ. ಜೀವ ಮಾಡೋ ಕರ್ಮ ಮಾಡೋನು ಜೀವನೇ ಆದರೂ ಕೂಡ ಪರಬ್ರಹ್ಮನಿಗೆ ನಿಯಾಮಕತ್ವ ಇದೆ. ಜೀವೇ ಅಂದರೆ ಟೆನೆಂಟ್ಗೆ ವಾಸ ಮಾಡೋನಾದರೂ ಕೂಡ ಓನರ್ಶಿಪ್ ಅವನಿಗಿಲ್ಲ. ಒಂದು ಮನೆಯಲ್ಲಿ ವಾಸ ಮಾಡ್ತಾನೆ, ವಾಸ ಮಾಡೋದು ಅವನಿರಬಹುದು, ಓನರ್ಶಿಪ್ ಅವನಿಗಿಲ್ಲ. ಅದೇ ರೀತಿಯೇ ಜೀವನಿಗೇನಿಲ್ಲ, ನಿಯಾಮಕತ್ವ ಇಲ್ಲ. ಏನಿದೆ? ಬರೀ ಅಭಿಮಾನತ್ವ ಇದೆ. ಅಭಿಮಾನಿ ಅಂತ ಒಂದು ಟೆಂಪರರಿ, ಅವ್ರು ನಿಯಾಮಕತ್ವ ಅವ್ರದ್ದು ಪರ್ಮನೆಂಟ್, ಇವತ್ತು ಬರ್ತಾನೆ ಹೋಗ್ತಾನೆ ಬಾಡಿಗೆದಾರ. ಓನರು ಅವನೇ, ಅದೇ ಹೇಗಿರ್ತಾನೋ ಆ ರೀತಿ ಓನರ್ಶಿಪ್ ಭೂಲೋಕದಲ್ಲಿ ಕೊಡಬಹುದು. ದೇವ್ರ ಓನರ್ಶಿಪ್ ಅಬ್ಸಲ್ಯೂಟ್ ಅದು. ಯಾತಕ್ಕೆ? ಏಕೋ ನಾರಾಯಣ ಆಸಿ, ಇನ್ನೊಬ್ರು ಯಾರೂ ಆಗಿಲ್ಲ. ಅದರೊಳಗೇ ಪರ್ಮನೆಂಟ್ ಓನರ್ಶಿಪ್ ದೇವ್ರದ್ದು ಒಂದೇ. ಭಗವಾನ್ ಏವ ಸೃಜತಿ ಇತ್ಯರ್ಥ ಇತಿ ಭಾವ. ಆದ್ದರಿಂದ ಪರಬ್ರಹ್ಮನಾಥ ನಿಯಾಮಕತ್ವ ಜೀವೇ ಸ್ಥಿತ್ವ, ಜೀವನಲ್ಲಿ ಇದ್ದು ತೇನ ಅವನಿಂದ ಕರ್ಮವನ್ನು ಕಾರಯಿತ್ವ ಮಾಡಿಸಿ ತಮ್ಮ ನಿಮಿತ್ತೀಕೃತ್ಯ, ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿ, ಅವನ ನಿಮಿತ್ತ ಮಾಡಿಕೊಂಡು ಭಗವಾನ್ ಏವ ಸೃಜತಿ ಇತ್ಯರ್ಥ ಇತಿ ಭಾವ. ಪರಮಾತ್ಮನೇ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಹೊರತು ಜೀವನಿಗೆ ಸಾಮರ್ಥ್ಯ ಇಲ್ಲ. ಜೀವನಿಗೆ ಒಂದು ಯಾವುದೋ ರೂಪ ತಗೊಳ್ಳೋದಕ್ಕೆ ಅವನ ಕರ್ಮ ಕಾರಣ. ಆದರೆ ಕರ್ಮ ಕಾರಣ ಅಂತ ಅವನೇ ಮಾಡ್ಕೊಳ್ಳೋಕೆ ಬರೋದಿಲ್ಲ ಅವನಿಗೆ. ಯಾರು ಮಾಡ್ಬೇಕು ಅದನ್ನು? ದೇವರು ಮಾಡಿಸ್ಬೇಕು. ಅದರಿಂದ ಜೀವನಿಗೆ ಏನಿಲ್ಲ, ಜಗಸ್ಸೃ ಜಗತ್ ಸೃಷ್ಟಿಯಾದಿ ಕಾರಣತ್ವ ಬರೋದಿಲ್ಲ ಅಂತ ಹೇಳ್ತಾನೆ. ನಾನು ಪ್ರಯೋಜನಾಭಾವ ಅನ್ನೋ ಭಗವತಃ ಸೃಷ್ಟಿ ಕಾರಣತ್ವ ಆಯಿತು. ಜೀವಕರ್ತೃತ್ವ ಅಂತ ಒಪ್ಪಿಕೊಂಡು ಒಂದು ಪ್ರಾಬ್ಲಮ್ ನಮಗೆ ಉಪಯೋಗ ಸಿಗುತ್ತೆ. ಜೀವನ ಉದ್ಧಾರ ಆಗಬೇಕಾಗಿದೆ, ಕರ್ಮ ಮಾಡ್ತಾನೆ ಅಂತ ಹೇಳ್ಬೋದು. ದೇವರು ಕರ್ಮ ಮಾಡಿಸ್ತಾನೆ ಅಂತ ಹೇಳ್ತೀರಿ, ಅವನಿಗೇನು ಪ್ರಯೋಜನ ಮಾಡಿಸಿ ಪೂರ್ಣ ಅವನ ಯಾಕೆ ಮಾಡಿಸ್ತಾನೆ ಅಂತ ಕೇಳಿದರೆ ಕಾರಣ ಕೊಡ್ತಾನೆ. ಆನಂದ ಉದ್ರೇಕಾ ದೇವ ಸೃಷ್ಟವು ಪ್ರವೃತ್ತಿ ರೀತಿ ಉಚ್ಚತೆ. ಆನಂದ ಉದ್ರೇಕವೇ ಕಾರಣ, ನಮಗೆ ಆನಂದ ಬೇಕಾಗಿರೋರು ಕಾರಣ ಪರಮಾತ್ಮನಿಗೆ, ಆನಂದ ಉದ್ರೇಕ ಆಗಿರೋರು ಕಾರಣ. ಎಷ್ಟು ಡಿಫರೆನ್ಸ್ ಇದೆ. ಇವತ್ತು ಬೋನಸ್ ಕೊಡ್ತಾನವನು, ಏನಾಗಿದೆ ಅವನಿಗೆ ಲಾಭ ಬಂದಿದ್ದಕ್ಕೆ. ಇವನು ತಗೋತಾನೆ, ದುಡ್ಡು ಬೇಕಾಗಿದೆ ಅವನಿಗೆ, ಆ ದುಡ್ಡು ಇರೋದನ್ನು ಕೊಡ್ತಾನೆ, ದುಡ್ಡು ತಗೋತಾ ಇರ್ತಾನೆ. ಪರಮಾತ್ಮನಿಗೆ ಏನಾಗಿದೆ ಈಗ, ಆನಂದ ಉದ್ರೇಕದಿಂದಾಗಿ ಮಾಡ್ತಾನೆ. ಸಾಮಾನ್ಯ ನಮಗೆ ಏನು ಅರ್ಥ ಆಗಿದೆ ಲೋಕದೊಳಗೆ, ಒಂದು ಪ್ರಯೋಜನ ಇಟ್ಕೊಂಡು ಮಾಡೋದು ನಮಗೆ ಅಭ್ಯಾಸ ಆಗಿಬಿಟ್ಟಿದೆ, ಗೊತ್ತಾಗಿಬಿಟ್ಟಿದೆ. ಆದರೆ ಇನ್ನೊಂದು ಆ್ಯಂಗಲ್ ನಮಗೆ ಗೊತ್ತಿಲ್ಲ. ಏನದು ಸಮಾರಂಭ ಸಿಕ್ಕಾಬಿಟ್ಟು ಖರ್ಚು ಮಾಡ್ಕೊಳ್ಳೋದು, ಸಮಾರಂಭ ಮಾಡಿದಾಗ ಖುಷಿ ಇದೆ ಅವನಿಗೆ ಸಮಾರಂಭ ಮಾಡಿದಾಗ, ಗೊತ್ತಾಯ್ತಾ. ಆ್ಯಕ್ಚುಲಿ ಊಟ ಮಾಡಿದವನ ಖುಷಿಗಿಂತ ಯಾರು ಖುಷಿ ಜಾಸ್ತಿ ಇರುತ್ತೆ? ಊಟಕ್ಕಾಗ ಖರ್ಚಾಗಿರೋದು ಅವನಿಗೆ ಜಾಸ್ತಿ ಪಾಪ, ಆದರೆ ಖುಷಿ ಅವನಿಗೆ ಜಾಸ್ತಿ. ಅದೇ ರೀತಿಯಲ್ಲಿ ಉದ್ರೇಕ ಅಂದರೆ ಅದೇ ಆನಂದ ಉನ್ನಾಹ, ಹಾಲು ಉಕ್ಕಿದರೆ ಹಾಕೋ ಹಾಗೆ ಉನ್ನಾಹ, ನಿತ್ಯ ಉನ್ನಾಹ ಆಗೀಗ ಅಲ್ಲ, ನಿತ್ಯ ಉನ್ನಾಹ ಪರಮಾತ್ಮನ ಉನ್ನಾಹ ಕೂಡ ಪರಮಾತ್ಮನ ಸ್ವರೂಪನೇ, ಆದ್ದರಿಂದ ದೋಷ ಇಲ್ಲ. ಉನ್ನಾಹ ಕೂಡ ಪರಮಾತ್ಮನ ಸ್ವರೂಪ. ಅದನ್ನು ಆ್ಯಕ್ಚುಲಿ ನೋಡಿ, ಸೂರ್ಯನಲ್ಲಿ ಸೆಂಜಿಲ್ಲ, ಬೆಳಗ್ಗೆ ಇರೋ ಸೂರ್ಯನ ಟೆಂಪರೇಚರು ಅಷ್ಟೇ, ಮಧ್ಯಾಹ್ನ ಟೆಂಪರೇಚರು ಅಷ್ಟೇ. ನಮಗೇನು ಕಾಣ್ತಾ ನೋಡಬೇಕಾದ್ರೆ, ಬೆಳಗ್ಗೆ ಸೂರ್ಯ ಭಾಳ ತಂಪಿರ್ತಾನೆ, ಮಧ್ಯಾಹ್ನ ಭಾರಿ ಹಾಟ್ ಅಂತೇಳಿ. ಅದೇನದು ಶಕ್ತಿ ವ್ಯತ್ಯಾಸ ನಮಗೆ ಹಾಕಿ ಕಾಣಿಸುತ್ತೆ. ಆನಂದೋದ್ರೇಕ ಅಂತೇಳಿ ಸೂರ್ಯನ ಬೆಳಗ್ಗೆ ಮಧ್ಯಾಹ್ನ ಜಾಸ್ತಿ ಟೆಂಪರೇಚರ್, ಬೆಳಗಿನ ಟೆಂಪರೇಚರ್ ಕೋಟ್ ಮಾಡಲ್ಲ, ಹೈಯೆಸ್ಟ್ ಟೆಂಪರೇಚರ್ ಕೋಟ್ ಮಾಡ್ಬೇಕಾರೆ ಯಾವ್ದನ್ನು ಕೋಟ್ ಮಾಡ್ತಾರೆ, ಮಧ್ಯಾಹ್ನ ಕೋಟ್ ಮಾಡ್ತಾರೆ. ಆ್ಯಕ್ಚುಲಿ ಸೂರ್ಯನ ಚೇಂಜ್ ಇಲ್ಲ, ಅದು ಆನಂದ ಹೆಚ್ಚ ನಮ್ಮ ದೃಷ್ಟಿಯಿಂದ ಹೇಳಿದ್ದು. ಆಚಾರ್ಯ ನಿತ್ಯ ಪ್ರವೃದ್ಧ ಸತತ್ಯ ವೃದ್ಧಿ ಅಪೇಕ್ಷಾ ಲೋಕಸಿಗೆ ಬಂದ ದೃಷ್ಟಿ. ಯಾಕಿರುತ್ತೆ, ಯಾವುದು ಡಿಫೆಕ್ಟ್ ಅದು? ಹತ್ರ ಅಷ್ಟೇ ಇಲ್ಲ, ರೇಸ್ ಬೀಳೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗು. ಎದುರಿ ಕೊಡೋರು ಬೇರೆ, ಈ ಕಡೆ ಕೊಡೋರು ಬೇರೆ. ಆ ಥರನೇ ಬ್ಯಾಂಗಲ್ಲರ್ ಚೇಂಜ್ ಆಗ್ತಾ ಹೋದಂತ ಏನಾಗ್ತಾ ಹೋಗುತ್ತದೆ, ಭೂಮಿನ ಹಠಾಗ್ತಾ ಆಗ್ತಾ ಆಗ್ತಾ ಹೋಗ್ತದೆ. ಆಮೇಲೆ ಮೊದಲು ಟೆಂಪರೇಚರ್ ಇರ್ತದೆ, ಸ್ಲೋಲಿ ಏನಾಗ್ತಾ ಬರುತ್ತದೆ, ಇದೆಲ್ಲ ಹಿಟಪ್ಪ ಆದರೆ ರೇಡಿಯೇಷನ್ ಎಲ್ಲ ಶುರುವಾಗುತ್ತೆ, ಅದರ ಎಫೆಕ್ಟ್ ಆಮೇಲೆ ಕ್ರಿಯೇಟ್ ಆಗುತ್ತೆ. ಮೊದಲು ಅದಿರೋದಿಲ್ಲ. ಇವತ್ತು ಒಂದು ಹಂಚಿಡ್ತೀರಿ ಒಲೆ ಮೇಲೆ, ಕೆಳಗೆ ಬಂದಿರ್ತೀರಿ, ತಕ್ಷಣ ಕೈ ಹಿಡಿದ್ರೆ ಏನಾಗ ಕಾಣಿಸೋದಿಲ್ಲ ನಿಮಗೆ, ಸ್ವಲ್ಪ ತಾಂದ್ರೆ ಏನಾಗುತ್ತೆ, ಈಗ ಬಿಟ್ಟು ಸುಟ್ಟು ಹೋಗ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಇಟ್ ಟೇಕ್ಸ್ ಟೈಮ್. ಸೊ ಆ ರೀತಿ ಅಟ್ಮಾಸ್ಫಿಯರ್ ಎಲ್ಲ ಸೇರಿಬಿಟ್ಟು ಕೊನೆಗೆ ಅದು ನಮಗೆ ಭಾರಿ ಜಾಸ್ತಿ ಕಾಣಿಸುತ್ತೆ. ಬಟ್ ಟೆಂಪರೇಚರ್ ವೇರಿಯೇಷನ್ ಸೂರ್ಯನಲ್ಲಿ ಇಲ್ಲ, ನಮಗೆ ಬರೋದ್ರಲ್ಲಿ ವೇರಿಯೇಷನ್ ಕಾಣುತ್ತೆ. ಕಾರಣ ಅಷ್ಟೇನೆ, ಆ ರೀತಿಯಲ್ಲಿ ದೇವರು ಅದಕ್ಕೆ ಹೇಳ್ಬೇಕಾದ್ರೆ ಏನು ಹಿಂದೆ ಓದಿ ಏನು ತೋರಿದ್ರು, ಹಿಂದೆ ಓದಿ ಚಾಂದ ಹೋಗಿದ್ರಲ್ಲಿ ಓದ್ಬೇಕಾದ್ರೆ, ಅತ್ಯುದ್ರಿಕ್ತ ವಿದೋಷ ಸುಖ ಜ್ಞಾನೈಕ ತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ. ಇವ ಅತ್ಯುದ್ರಿಕ್ತ ಅಂತ ಹೇಳ್ಬಿಟ್ರು ಕೊನೆಗೆ. ಅದು ಯಾವಾಗಲೂ ಕೂಡ ಪರಿಪೂರ್ಣ ಪರಿಪೂರ್ಣ ಸಮುದ್ರ ಯಾವಾಗಲೂ ಆಗಿರ್ತದೆ, ಭೋರ್ಗರಿತ ಇರ್ತದೆ. ಆ ರೀತಿ ಪ್ರವಾಹ ಮಳೆಗಾಲದಲ್ಲಿ ಮಾತ್ರ ಪ್ರವಾಹ, ಇವೆಲ್ಲ ಏನು ನದಿಗಳೆಲ್ಲ ಮಳೆಗಾಲದಲ್ಲಿ ಮಾತ್ರ, ಆದರೆ ಸಮುದ್ರ ಮಾತ್ರ ಯಾವಾಗಲೂ ಮಳೆಗಾಲಗಳ ಲೆಕ್ಕನೇ ಇಲ್ಲ. ಅದಕ್ಕೆ ಆ ದೇವರಿಗೆ ಯಾವ ಕಾಲಕ್ಕೂ ಒಂದೇ ರೀತಿ ಇರ್ತಾರೆ. ಏನೋ ನಮ್ಮ ದೃಷ್ಟಿಯಿಂದ ನಮ್ಗೆ ಉದ್ರೇಕ ನಮ್ಗೆ ಅರ್ಥ ಆಗಬೇಕಲ್ಲ. ಈಗ ಸಮುದ್ರ ಉದ್ರೇಕ ಆಗಿದೆ, ಈಗ ಸಮುದ್ರ ನೀರು ಚೇಂಜ್ ಆಗೇ ಇಲ್ಲ, ಅದು ನಮಗದು ಸಾಯಂಕಾಲ ಸ್ವಲ್ಪ ಜಾಸ್ತಿ ಬರುತ್ತೆ. ಪ್ರತಿ ದಿವಸ ಏನಾಗುತ್ತೆ, ಬರ್ತಾ 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 ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಇದು ಸಮುದ್ರ ಲಿಮಿಟೇಷನ್ ಅಷ್ಟೇ, ದೇವರದ್ದು ಮಾತ್ರ ನಿತ್ಯೋದ್ರಿಕ್ತ, ನಿತ್ಯೋದ್ರಿಕ್ತ ಅತ್ಯುದ್ರಿಕ್ತ ಎರಡೆರಡು ದೇವರಿಗೆ. ಅದು ಬೇರೆ ಕಡೆ ಸ್ವ ನಿತ್ಯೋದ್ರಿಕ ಸ್ವರೂಪಾಯ ಅಂತ ಹೇಳ್ಬೇಕಾದ್ರೆ ನಿತ್ಯ ಪರಿಪೂರ್ಣವಾದ ಸ್ವರೂಪ ದೇವರದು. ವಿಶೇಷಾದಿತಿ ಅಯಂ ಪುರುಷ. ಸೊ ಆನಂದ, ಆನಂದಕ್ಕೋಸ್ಕರ ನಾವು ಮಾಡಿದರೆ ಆನಂದೋದ್ರೇಕದಿಂದ ಪರಮಾತ್ಮ ಮಾಡ್ತಾನೆ. ಸೃಷ್ಟೌ ಪ್ರವೃತ್ತಿ ರೀತ್ಯುಚ್ಯತೆ ಸೈರಾಮಯ ಇತಿ ತದ್ವ್ಯಾಚಷ್ಟೇ ಸೈತಿ. ಅಯಂ ಪುರುಷೋ ಯಸ್ಯ ಬ್ರಹ್ಮಣೋ ಲೋಕಃ ಸ ಬ್ರಹ್ಮ ಪದೋಕ್ತೋ ಹರಿ ಇಚ್ಛಾನಂದಭೂತತ್ವಾದಿಚ್ಛಾನುಸಾರಿ ಆನಂದ ಪೂರ್ಣತ್ವಾದಿರಾಮಯ ಇತ್ಯರ್ಥ. ದೇವರು ಇರಾಮಯ, ಯಾತಕ್ಕೆ ಇಚ್ಛಾನ ರೂಪವಾದ ಆನಂದವನ್ನ ಇರಾ ಅಂತ ಕರೀತಾರೆ. ಸೊ ಇರಾಮಯ ಅಂತ ಕರೆದಿದ್ದರಿಂದ ದೇವರು ಆನಂದಮಯನಾಗಿ ಸೃಷ್ಟಿ ಮಾಡ್ತಾನೆ, ಆನಂದ ಉದ್ರೇಕ ಎಂದು ಸೃಷ್ಟಿ ಮಾಡ್ತಾನೆ ಹೊರತು ಆನಂದ ಉದ್ದೇಶಿಸಿ ಮಾಡೋದಿಲ್ಲ. ಶಬ್ದತು ಪರಸ್ಯ ಬ್ರಹ್ಮಣೋ ಹರೇ ಹೇ ಇತ್ಯುಕ್ತಂ. ಏನು ಹೇಳಿದ್ರಲ್ಲ ಇರಾ ಅಂದರೆ ಇಚ್ಛಾರೂಪವಾದ ಆನಂದ ಪೂರ್ಣತ್ವಕ್ಕೆ ಏನಂತಾರೆ, ಇರಾ ಅಂತ ಹೆಸರು. ಇರಾಮಯ ಶಬ್ದತೋ ಜೀವಸ್ಯ ಪ್ರಾಧಾನ್ಯೇನ ಪ್ರಕೃತತ್ವೇಪಿ ಅರ್ಥತಃ ಪ್ರಾಧಾನ್ಯಾತ್ ತತ್ಪರಾಮರ್ಶ ಇತಿ ಸೂಚಯಿತು ಪರಸ್ಯ ಇತ್ಯುಕ್ತಂ. ಶಬ್ದತೋ ಜೀವಸ್ಯ ಪ್ರಾಧಾನ್ಯೇನ ಪ್ರಕೃತತ್ವೇಪಿ. ಪುರುಷ ಶಬ್ದ ನೋಡಿದ ತಕ್ಷಣ ಜೀವ ಅಂತ ಅನಿಸಿದ್ರು ಕೂಡ ಪ್ರಸಂಗ ನೋಡಿದಾಗ ಅನಿಸುತ್ತೆ ಅದಲ್ಲ ಅಂತ. ಅರ್ಥತಃ ಪ್ರಾಧಾನ್ಯಾತ್ ತತ್ಪರಾಮರ್ಶ ಇತಿ ಸೂಚಯಿತು ಪರಸ್ಯ ಇತ್ಯುಕ್ತಂ. ಕಥಮಸ್ಯ ಶಬ್ದ ಶಬ್ದತ್ವ ಮಿತ್ಯತೋ ಮಯತಃ ಪ್ರಾಚುರ್ಯಾರ್ಥತ್ವ ಪ್ರಸಿದ್ಧೇರಿದ್ದೇ ತದ್ ವ್ಯಾಚಷ್ಟೆ. ನೀವು ಹೇಗೆ ಆ ರೀತಿ ಅರ್ಥ ಮಾಡಿದ್ರೆ ಅಂದರೆ ಮಯಟ್ಟ ಶಬ್ದ ಇದೆ ಏನಂತಿದೆ, ಇರಾಮಯ ಹಿರಣ್ಮಯ ಶಬ್ದಗಳಿದೆ. ಮಯ ಶಬ್ದಕ್ಕೆ ಏನರ್ಥ? ಪ್ರಾಚುರ್ಯ ಅಂತ ಅರ್ಥ. ಜೀವನದಲ್ಲಿ ಏನಿಲ್ಲ, ಪ್ರಾಚುರ ಇಲ್ಲ, ಪರಿಪೂರ್ಣತ್ವ ಇಲ್ಲ. ಆದ್ರಿಂದ ಯಾರನ್ನು ಅರ್ಥ ಮಾಡ್ಕೋಬೇಕಲ್ಲೇ? ದೇವರನ್ನೇ ಅರ್ಥ ಮಾಡ್ಕೋಬೇಕು. ಇಚ್ಛೆ ಇದೆ ಈ ಶಬ್ದ ಇಚ್ಛಾವಾಚಿ, ಒಳಗೆ ಶಬ್ದ ಅರ್ಥ ತೋರಿಸ್ತೇನೆ. ಇರಾಮಯಕ್ಕೆ ಏನು ಹೇಳಿದ್ರು? ಇಚ್ಛಾನಂದ ರೂಪ ಅಂತ ಕರೆದ್ರು. ಅಲ್ಲಿ ಎಲ್ಲಿ ಬಂತು ಇರಾಮಯ ಶಬ್ದಕ್ಕೆ? ಈ ರಾಮಯ ಅಂತಿದೆ. ಈ ಅಂದರೆ ಇಚ್ಛಾ, ಈ ಶಬ್ದ ಇಚ್ಛಾವಾಚಿ. ತದದ ರೂಪ ರತಿ, ಈ ರಾ ಅಂದ್ರೆ ರತಿ, ಈ ಅಂದರೆ ಇಚ್ಛಾ. ಸೊ ಇಚ್ಛಾಯುಕ್ತವಾದ ಆನಂದ ಪೂರ್ಣತ್ವ ಇರೋದ್ರಿಂದ ದೇವರು ಏನಂತ ಕರೀತಾರೆ? ಇರಾಮಯ ಅಂತ ಕರೀತಾರೆ. ಈ ರೀತಿ ಮಾಡಬಹುದಾ ಅಂದರೆ ಅಬ್ರಿವೇಷನ್ಸ್ ಅವೆಲ್ಲ ಕೂಡ USA ಆ ರೀತಿ ಕರೀತಾರೆ, BL ಅಂತ ಕರೀತಾರೆ. ಅವೆಲ್ಲ ಏನವು? ಅಬ್ರಿವೇಟ್ ಮಾಡ್ಬೋದು. ಸೊ ಇರಾ ಅನ್ನೋ ಪದ ಹಾಗೆ ಬಂದಿರೋದು. ಈ ಅಂದರೆ ಇಚ್ಛಾ, ರಾ ಅಂದ್ರೆ ರತಿ, ಮಯ ಅಂದ್ರೆ ಪ್ರಚುರ, ಇಚ್ಛಾನಂದ ಪ್ರಚುರ ಅಂತ ಅರ್ಥ. ಸರಿಯಾಗಿ ಕೊಡುದು, ಏನು ಸಮಸ್ಯೆನೇ ಬರೋದಿಲ್ಲ. ಈ ಶಬ್ದ ಇಚ್ಛಾಭಾತಿ ತದನ ರೂಪ ರತಿ ಸುಖಮೇ ವೇತಿ ಪ್ರಕೀರ್ತಿತ ವಿತ್ಯರ್ಥ. ಆ ರೀತಿ ಕೂಡಿಸ್ಬೇಕಾದ್ರೆ ಇವನು ಒಂದು ಯೂನಿಫಾರ್ಮಿಟಿ ಇರೋದಿಲ್ಲ. USA ಸಪ್ರೇಟ್ ಕೊಡಿಸ್ತಾರೆ. ಕೆಲವೊಮ್ಮೆ ಏನು ಮಾಡಿಬಿಡ್ತಾರೆ, ಎರಡೆರಡು ಸಲ ಸೇಷ ಒಂದು ಮಾಡ್ತಾರೆ, MA ಹಾಗೆ ಮಾಡಿದ್ರು. ಕೆಲವೊಮ್ಮೆ MTech ಅಂದ್ಬಿಡ್ತಾರೆ, MT ಅನ್ಬೋದು. MTech ಯಾಕೆ ಅನ್ಬೇಕು? ಕೆಲವು ಶಬ್ದಗಳು ಬರೋದೇ ಹಾಗಿದೆ. ಬರೀ MT ಅಂದ್ರೆ MT ಆಗಿ ಏನೋ ಇನ್ನೊಂದಾಗಿಬಿಡ್ಬೋದು. ಅದಕ್ಕೆ ಏನು ಮಾಡಿಬಿಡ್ತಾರೆ, ಕೆಲವು ಕ್ಲಾರಿಟಿಗೋಸ್ಕರವಾಗಿ ಕೆಲವೊಮ್ಮೆ ಒಂದು ಪದ ಹೆಚ್ಚು ಸೇರಿಸ್ತಾರೆ, ಕೆಲವೊಮ್ಮೆ ಅಟ್ಟೆ ಹಾಕ್ತಾರೆ. ಆದ್ದರಿಂದ ಅಬ್ರಿವೇಟ್ ಮಾಡೋದ್ರಲ್ಲೂ ಕೂಡ ಏನಿದೆ ಒಂದು ತಮ್ಮದೇ ಆದ ಅದಕ್ಕೆ ಇರಾ ಈ ರ ನಿಮ್ಮ ಪ್ರಕಾರ ಏನಾಗಬೇಕಿತ್ತು ಈ ರೀತಿ ಹೇಳೋದಾದರೆ, ಮೊದಲ ಮೊದಲು ಅಕ್ಷರ ತೊಗೊಂಡಿದ್ದೀರಿ, ಈ ರಾ ಮ ಅನ್ಬೇಕಿತ್ತು. ಈ ಮಯ ಯಾಕೆ ಬಂತು ಅಂತ ಕೇಳಿದರೆ, ಇಲ್ಲಿ ಟೆಕ್ ಯಾಕೆ ಬಂತು, CH ಬಂತ, ಮಯ ಅಂತ ಬಂತಲ್ಲಿ ಅಷ್ಟೇ. ಆದ್ದರಿಂದ ಆ ನಿಯಮಕ್ಕೆ ಆಯಾ ಪುಸ್ತಕಗಳು ಹಾಗೆ ನಿಯಮ ಇರ್ತದೆ, ಅರ್ಥ ಮಾಡ್ಕೊಳ್ಬೇಕೇ ಹೊರತು ಒಂದೇ ರೀತಿ ಇರಬೇಕು ಅಂತೇನೂ ಇಲ್ಲ. ಈ ಶಬ್ದ ಅಸ್ಯ ಸ್ವೇಚ್ಛೆಯ ಪೂರ್ಣಾನಂದತ್ವೇ ಜ್ಞಾಪಕ ಮುಚ್ಚತೆ ಯದ್ಧಿ ಇತಿ. ಸ್ವೇಚ್ಛೆಯ ಪೂರ್ಣಾನಂದ, ನಮಗೆಲ್ಲ ಭಗವದ್ ಇಚ್ಛೆಯ ಪೂರ್ಣಾನಂದತ್ವ ಇರೋದು, ಸ್ವೇಚ್ಛೆಯ ಪೂರ್ಣಾನಂದತ್ವ ಇಲ್ಲ. ನಮ್ಗೆ ಆನಂದ ಪಡೋ ಶಕ್ತಿ ನಮ್ಮಲ್ಲಿ ಇದ್ದಿದ್ರೆ ಇಚ್ಛೆ ಪಟ್ಟಾಗೆಲ್ಲ ಯಾವಾಗ ಆನಂದ ಇರ್ಬೇಕು, ಆನಂದ ಬೇಕು ಅಂತ ಇಚ್ಛೆ ಇದೆ, ಆನಂದ ಬರ್ತಾ ಇಲ್ಲ. ದೇವರಿಗೆ ಏನಿದೆ ಇಚ್ಛಾ? ಯಾವಾಗಲೂ ಇಚ್ಛೆ ಆನಂದನೇ ಇದು. ಇಚ್ಛಾ ಪಟ್ಟ ಇಚ್ಛಾ ಮರಣ, ಮರಣ ನಮಗಿದೆ, ಇಚ್ಛಾ ಮರಣ ಇಲ್ಲ. ಭೀಷ್ಮರಿಗೆ ಏನಿತ್ತು? ಇಚ್ಛಾ ಮರಣ ಇತ್ತು. ದೇವರಿಗೆ ಅವ್ರಿಗೆ ಮರಣ ಒಂದೇ ಇಚ್ಛಾ ಅಷ್ಟೇ, ಇನ್ನೇನೂ ಅಲ್ಲ. ದೇವರಿಗೆ ಎಲ್ಲವೂ ಸ್ವೇಚ್ಛೆ, ಇಚ್ಛೆಯಿಂದ ಮರಣ ಅಷ್ಟೇ. ಪರವಾದ ಇಚ್ಛೆಯಿಂದ ಮರಣ ಇಲ್ಲ ದೇವರಿಗೆ, ಅಪೋಸಿಟ್ ಪೂರ್ತಿ. ಅದು ದೇವರ ಮಹಿಮೆನೇ ಬೇರೆ. ಏನೇನ ಸ್ವಚ್ಛಂದ ಮೃತ್ಯು ಅಂದ್ರೆ ಇಚ್ಛಾ ಮರಣ ಅಂದ್ರು. ಸ್ವಚ್ಛಂದ ಮೃತ್ಯು, ಅದು ವಾಯುದೇವರು ದೇಹವನ್ನು ಇಷ್ಟಪಟ್ಟು ಬಿಡ್ತಾರೆ. ದೇಹ ಬಿಡಬೇಕು ಅವ್ರು, ಯಾಕೆ ಪ್ರಾಕೃತ ದೇಹ ಅವರಿಗಿದೆ. ಲಕ್ಷ್ಮೀನಾರಾಯಣರಿಗಾಗಿ ಹೇಳಬಾರ್ದು ಅದನ್ನ, ಪ್ರಾಕೃತ ದೇಹನೇ ಇಲ್ಲ. ಬ್ರಹ್ಮವಾಯುಗಳಿಗೆ ಏನಿದೆ? ಬ್ರಹ್ಮದೇವರಿಗೆ ಒಂದೇ ಸರಿ ತೊಟ್ಟು ಒಂದೇ ಸರಿ ದೇಹ ಬಿಟ್ಟು ಬಿಡ್ತಾರೆ ಅಷ್ಟೇ. ವಾಯುದೇವರು ಅವತಾರ ಮಾಡ್ತಾರೆ, ಇಲ್ಲೂ ಬಿಡ್ತಾರೆ ಮತ್ತೆ ಅದನ್ನು ಬಿಡ್ತಾರೆ ನಾಳೆ. ಮತ್ತೆ ಬ್ರಹ್ಮದೇವರ ಅಲ್ಲಿ ಬಿಡ್ತಾರೆ ಮತ್ತೆ, ಆದರೆ ಬ್ರಹ್ಮದೇವರು ಒಂದೇ ಸರ್ತಿ ಬಿಡ್ತಾರೆ. ಅದು ಡಿಫರೆನ್ಸ್ ಅಷ್ಟೇ. ಅದು ಮಡಿಯಲ್ಲೂ ಕೂಡ ಎರಡನೇ ಸ್ಥಾನ ಮೂರನೇ ಸ್ಥಾನ ಅಂತೀವಲ್ಲ, ಆ ಥರ ಸ್ನಾನ ಮಾಡಿ ಗೊತ್ತಿದ್ರೆ ಅವೆಲ್ಲ ಇಲ್ಲೋದ್ರೆ ಅದೇ ಇರೋದಿಲ್ಲ. ಸ್ನಾನ ಸರಿಯಾಗಿ ಮಾಡೋದಾದ್ರೆ ಯಾಕೆ ಮತ್ತೆ ಸ್ನಾನ ಮಾಡಿ ಅಂತ ಕೇಳ್ತಾರೆ, ನಿಮಿತ್ತ ಬಂತು ಅಂತ ಹೇಳ್ತಾರೆ ಆ ಟೈಮ್. ಆದರೆ ಸಾಲಿಗ್ರಾಮಕ್ಕೆಲ್ಲ ಮೈಲಿಗೆರೇ ಇಲ್ಲ, ಅದಕ್ಕೆ ಸಾಲಿಗ್ರಾಮ ಯಾರು ಬಿಟ್ಟಿದ್ರು ಮೈಲಿಗೆ ಇಲ್ಲ, ತಮಾಷೆ ಅಂತ ಮೈಲಿಗೆ ಇಲ್ಲೇ ಇಲ್ಲ. ಸಾರಿ ಯಾರು ಬಿಟ್ಟು ತಂದು ಕೊಟ್ಟರು ಕೂಡ ಅವ್ರು ಮುಟ್ಟಿದವ್ರಿಗೆ ಕೆಟ್ಟದಿರ್ಬೋದು. ಈ ಕರೆಂಟ್ ಮೈಲಿಗೆ ಅಂತ ನೀರು ಹಾಕ್ಬಿಟ್ರೆ ಯಾರಾಗುತ್ತೆ? ಶಾಕೊಂಡು ಸತ್ತ ಬಿಡ್ತಾರೆ ಅಷ್ಟೇ. ಕರೆಂಟ್ ಮೈಲಿಗೆ ಬಿಟ್ಟವರು ಮೈಲಿಗೆ ಕರೆಂಟ್ಗೇನೇ ಇಲ್ಲ. ಅದು ದೇವರು ಯಾವಾಗಲೂ ಏನಾಗಿರ್ತಾನೆ? ಶುದ್ಧ. ದೇವರು ಸದಾ ಮಡಿ ಪ್ರತಿಮೆಗಳ ಆವಾಹನೆ ಮಾಡಿದರೆ ಮಾತ್ರ ಶಬ್ದ, ಅದರಲ್ಲೂ ವ್ಯತ್ಯಾಸ. ಮತ್ತೆ ಲೋಹಕ್ಕೆ ತಕ್ಕಂತೆ ಆವಾಹನೆಯಲ್ಲಿ ವೇರಿಯೇಷನ್ ಸಿಗುತ್ತೆ. ಶಬ್ದತೋ ಜೀವಸ್ಯ ಪ್ರಾಧಾನ್ಯನ ಪ್ರಕೃತ ಈ ಶಬ್ದ ಇಚ್ಛಾವಾಚಿಷ್ಟ ಹೇಳಿದರು. ಅಸ್ಯ ಸ್ವೇಚ್ಛೆಯ ಪೂರ್ಣಾನಂದತ್ವೇ ಜ್ಞಾಪಕ ಮುಚ್ಚತೆ ಯದ್ಧಿ. ಸ್ವೇಚ್ಛೆಯ ಪೂರ್ಣಾನಂದ ಯಾತಕ್ಕೆ ಅಂದರೆ ಕಾರಣ ಕೊಡ್ತಾರೆ, ಯದ್ಧಿ ಅದಕ್ಕೆ ಉತ್ತರ ಆದವಂತು ಏನದು ಯದ್ಧಿ ಇತಿ. ಯದ್ ಹಿ ಯಸ್ಮಾದ್ ಇರಾಮಯ ಸ್ವಾತಂತ್ರ್ಯೇಣ ಪೂರ್ಣ ಸುಖ. ಸ್ವೇಚ್ಛೆ ಅಂದ್ರೆ ಒಂದೇ, ಸ್ವಾತಂತ್ರ್ಯ ಅಂದ್ರೂ ಒಂದೇ. ಸ್ವಾತಂತ್ರ್ಯ ಪೂರ್ಣಾನಂದೋ ಅಂತರಃಖವತ್ ಅಣುಭಾಷ್ಯ. ಸ್ವೇಚ್ಛೆಯ ಪೂರ್ಣಾನಂದ ಆತ, ನಾವು ಪರೇಚ್ಛೆಯ ಪೂರ್ಣಾನಂದ. ಅಜ್ಞಾನಂ ಜ್ಞಾನದೋ ವಿಷ್ಣು, ಜ್ಞಾನಿನಾಂ ಮೋಕ್ಷದಶ್ಚ ಆನಂದದಶ್ಚ ಮುಕ್ತಾನಾಂ ಸಯೇವ ಯಕೋಚರ. ಮುಕ್ತರಿಗೆ ಆನಂದ ಕೊಡ್ತಾನೆ. ನಮಗೆ ಉದಾಹರಣೆಗೆ ಊಟ ಎಲ್ಲರಿಗೂ ಆನಂದಕರ. ರೋಗ ಬಂದನು ಊಟ ಆನಂದಕರ ಆಗಲಿಲ್ಲ ಅವನಿಗೆ, ತಿಳಿತಾನೆ ಬೇಗ ಎದ್ದ ಸಾಕು ಅಂತ ಇರ್ತಾನೆ. ವಾಮಿಟ್ ಆಗ್ತಾ ಇದೆ, ಕೂಡಕ್ಕೆ ಆಗ್ತಾ ಇಲ್ಲ ಅವನ ಕೈಲಿ. ಅದು ಈ ಉಳಿದವರಿಗೆ ಅದು ಆನಂದ ಪಡ್ತಾನೆ ನೋಡಿ, ಎಷ್ಟು ಡಿಫ್ರೆನ್ಸ್ ಇದೆ. ಅದೇ ಇಚ್ಛೆ ಯಾವ ವಸ್ತುವಿನಿಂದ ಆನಂದ ಆಗಬೇಕು ಅಂತಿದ್ದೆ, ಆನಂದ ಆಗ್ತಾ ಇಲ್ಲ ಅವನಿಗೀಗ. ಅಂದರೆ ಆನಂದ ಕೊಡೋ ಶಕ್ತಿ ಅದಕ್ಕಿಲ್ಲ. ಕೆಲವೊಮ್ಮೆ ಬರೀ ಬಂದು ಹಾಕಿರ್ತಾರೆ ಅರ್ಜೆಂಟ್ಗೆ ಅಂತ ಏನೋ ಮಾಡಿಬಿಡ್ತಾರೆ, ಸಿಕ್ಕಾಪಟ್ಟಿ ಚೆನ್ನಾಗಿರುತ್ತೆ. ರುಚಿ ಎಲ್ಲಿಂದ ಬಂತು, ಮಾಡಿದರೆ ಸಂಕೋಚ ಏನಾಗಿದೆಯೋ ಅಂತೇಳಿ ಇವ್ರು ಹೇಳ್ತಾರೆ, ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಕೊಟ್ಟರು ರುಚಿ ಎಲ್ಲಿಂದ ಬಂತದು? ದೇವ್ರು ಕೊಡ್ತು. ಕೆಲವು ಭಾರಿ ಕಷ್ಟಪಟ್ಟು ಮಾಡಿದ್ರು ಮಾಡಿದ್ರು ಎಲ್ಲ ಕೊನೆಗೆ ಹಾಳಾಗೋಗ್ಬಿಟ್ರು. ಇಷ್ಟೆಲ್ಲ ಮಾಡಿ ಕೊನೆಗೆ ಆಗೋದೇನದು? ಏನೋ ಹಾಕಿ ಕೂತ್ಬಿಟ್ಟಿರುತ್ತೆ. ಇದಂದ್ರೆ ದೇವರ ಇಚ್ಛೆಗೆ ಬಿಡುತ್ತೆ ಪಡೆದ್ರೆ ಆನಂದನೂ ಬರೋದಿಲ್ಲ. ಸೂರ್ಯ ಬೆಳಕು ಕೊಡ್ತಾನೆ ಅಂತ ತಿಳ್ಕೊಂಡು ಕೃಷ್ಣ ಕತ್ಲ ಮಾಡಿಬಿಟ್ಟ. ಸೊ ಈ ಸೂರ್ಯ ಬೆಳಕು ಕೊಡುವ ಶಕ್ತಿ ಏನಾಯ್ತು ಈಗ? ಸ್ವಾತಂತ್ರ್ಯ ಇಲ್ಲ, ದೇವರಲ್ಲಿದೆ. ಯದಾದಿತ್ಯ ಗತಂ ತೇಜ, ಅದೆಲ್ಲ ಅರ್ಥ ಮಾಡ್ಕೊತಾ ಹೊರಟ್ರೆ ಸ್ವಾತಂತ್ರ್ಯ ಅನ್ನೋ ಪದ ಯಾವಾಗಲೂ ನಮ್ಮ ತಲೆಯಲ್ಲಿರಬೇಕು. ನಾವು ಏನೇ ಮಾಡಿದ್ರು ಸ್ವತಂತ್ರ ಏನೂ ಮಾಡಿಲ್ಲ, ದೇವರು ಏನು ಮಾಡಿದ್ರು ಏನು ಮಾಡಿರ್ತಾನೆ, ಸ್ವತಂತ್ರನಾಗಿಯೇ ಮಾಡ್ತಾನೆ. ಡಿಫರೆನ್ಸ್ ಯಾವಾಗಲೂ ಇರ್ತದೆ. ಅಸ್ವತಂತ್ರನು ಜೀವ, ಹರಿ ಸರ್ವಸ್ವತಂತ್ರನು, ಸರ್ವದಾ ಸ್ವತಂತ್ರ, ಸರ್ವತ್ರ ಸ್ವತಂತ್ರ, ಸರ್ವ ವಿಧದಲ್ಲೂ ಸ್ವತಂತ್ರ. ದೇವರು ನಾವು ಅಸ್ವತಂತ್ರ, ಎಲ್ಲ ಟೈಪು ಅಸ್ವತಂತ್ರ. ಯಸ್ಯ ಸ್ವೇಚ್ಛೆಯ ಯದ್ಧೀತಿ ಯತ್ ಯಸ್ಮಾದ್ ಇರಾಮಯ, ಸ್ವಾತಂತ್ರ್ಯೇಣ ಪೂರ್ಣ ಸುಖ ತಸ್ಮಾದೇವ ಹಿರಣ್ಮಯೋ ಅನ್ಯಥಾ ತನ್ನ ಸ್ಯಾದಿತ್ಯರ್ಥಃ ತದ್ವ್ಯಾಚಷ್ಟೇ ಇಚ್ಛಾನಂದ ಪ್ರಭು ತತ್ವಾದಿತಿ. ಸಾ ಭಗವಾನ್ ಇಚ್ಛಾನುಸಾರಿ ಆನಂದ ಪೂರ್ಣತ್ವಾದೇವ ಇರಾಮಯ ಇತ್ಯನ್ವಯ. ಆದ್ದರಿಂದ ಇರಾಮಯ ಸ್ಪೆಸಿಫಿಕ್ ಆಗಿ ಕರೀತಾರೆ. ಉಳಿದವ್ರನ್ನ ಬರೀ ಆನಂದ ಪೂರ್ಣ ಅಂತ ಕರೆ, ಪರವಾಗಿ ಇರಾಮಯ ಅಂತ ಪದ ಹೇಳಿದ್ರಿಂದ ಸ್ವಾತಂತ್ರ್ಯೇಣ ಆನಂದ ಪೂರ್ಣನಾಗಿದ್ದಾನೆ ಅಂತ ಹೊಸ ಅರ್ಥ ಬಂತು. ಹಿರಣ್ಮಯ ಅನ್ನೋ ಪದ ಇದೆಯಲ್ಲ, ಅದಕ್ಕೇನರ್ಥ ಅಂದರೆ ಮೇಲ್ನೋಟಕ್ಕೆ ಬಂಗಾರದ್ದಂತ ಆಗುತ್ತೆ, ಹಾಗಲ್ಲ. ಹಿರುಕ್ ಹಿರುಕ್ ಅಂದರೆ ಏನು? ಹಿರುಕ್ ಸುಖಂ ಹಿರಣ್ಯಂ ಸ್ಯಾತ್ ಬಾಹ್ಯಾನಂದಾತ್ ಪೃಥಗ್ಯತಃ. ಹೊರಗಿನ ಆನಂದ ಒಳಗಿನ ಆನಂದವನ್ನು ಏನಂತ ಕರೀತಾರೆ, ಸ್ವರೂಪಾನಂದವನ್ನು ಹಿರಕ್ ಅಂತ ಕರೀತಾರೆ. ಹಿರಣ್ಮಯ ಅಂದರೆ ಹಿರಕ್ ಮಯ, ಹಿರಣ್ಮಯ ಅಂದರೆ ಸ್ವರೂಪಾನಂದದ ದೇವರು ಪೂರ್ಣ. ಸ್ವಾತಂತ್ರ್ಯನ ಇರೋ ಆನಂದ, ಸ್ವರೂಪದ ಆನಂದ ಎರಡೆರಡಿದೆ. ಮತ್ತೆ ಸ್ವರೂಪದಲ್ಲಿದೆ, ಸ್ವಾತಂತ್ರ್ಯನ ಇದೆ. ಇದು ದೇವರನ್ನು ಬಿಡದವರೆಲ್ಲರಿಂದ ಬೇರೆ ಮಾಡಿಬಿಡತ್ತ. ಬಾಹ್ಯಾಲ್ ಲೌಕಿಕ ಆನಂದಾತ್ ಹಿರುಕ್ ಪೃಥಕ್ ವಿಲಕ್ಷಣಂ ಸುಖಂ ಹಿರಣ್ಯಂ ಸ್ಯಾತ್ ಯಸ್ಮಾಚ್ಯ ಆಧಿಕ್ಯಾರ್ಥೇ ಪ್ರಾಚುರ್ಯಾರ್ಥೇ ಉಪಲಕ್ಷಣಮೇತತ್. ಅಧಿಕಾರ್ಥದಲ್ಲಿ ಮಯ ಅಂತ ಶಬ್ದ ಬಂದಿರೋದ್ರಿಂದ ದೇವರಿಗೆಲ್ಲ ಸ್ವರೂಪಾನಂದ, ಮುಕ್ತರಿಗಿರೋದೆಲ್ಲ ಕೂಡ. ಆದರೆ ಇಂಥ ಆನಂದ ಇಲ್ಲ, ಅಧಿಕಾನಂದ ಇದೆ, ಅದಕ್ಕೆ ಮಯ ಅಂತ ಸೇರಿಸಿದರು. ಹಿರಣ್ಮಯ ಅಂತ ಹೇಳಿದ್ರೆ ಅಧಿಕ ಸ್ವರೂಪಾನಂದಮಯ ಅಂತ ಅರ್ಥ, ಅತ್ಯಧಿಕ ಸ್ವರೂಪಾನಂದಮಯ. ಹೌದು, ಅಸ್ವಾತಂತ್ರ್ಯ ಇದ್ದೇ ಅವ್ರಿಗೆ ಆನಂದ ಇದೆ, ದೇವರಿಗೆ ಸ್ವಾತಂತ್ರ್ಯ ಇದ್ದೇ ಆನಂದ ಇದೆ. ಇದು ಯಾವ ಅದಕ್ಕೆ ನಿತ್ಯ ಮುಕ್ತ ಅಂತ ಕರೆದರು. ಮಹಾಲಕ್ಷ್ಮಿ ಆನಂದ ಕೂಡ ಪರಮಾತ್ಮನ ಅಧೀನ. ಏನು ಅಲ್ಲಲ್ಲ ಪ್ರಧಾನ ಉಪ್ಪುಮಯ, ಅಡಿಗೆ ಎಲ್ಲ ಉಪ್ಪುಮಯ ಆಗಿತ್ತು ಅಂತಾರೆ. ಏನಂತ ಅದಕ್ಕೆ? ಉಪ್ಪು ಹೆಚ್ಚಾಗಿತ್ತು ಅಂತ ಅರ್ಥ. ಮೃಣ್ಮಯ ಮೂರ್ತಿ ಅಂತಾರೆ, ಮೃಣ್ಮಯ ಮೂರ್ತಿ ಅದೇನರ್ಥ? ಮಣ್ಣಿಂದನೇ ಮಾಡಿದ ಮೂರ್ತಿ, ಮತ್ತು ಹಿರಣ್ಮಯ ವಸ್ತು. ಇಲ್ಲಿ ಹಿರಣ್ಮಯ ಅಂದರೆ ಲೋಕದ ಹಿರಣ್ಮಯ ಅಲ್ಲ, ಹಿರುಕ್ ಅಂದರೆ ಆನಂದ. ಅದು ಹಿರುಕ್ಮಯ ಅಂತ ಆಗಲಿಲ್ಲ, ಹಿರಣ್ಮಯ ಅಂತ ನಿರುಕ್ತ. ವರ್ಣಾಗಮೋ ವರ್ಣ ವಿಪರ್ಯಯೋವ, ಒಂದು ಅಕ್ಷರ ಬಂದು ಒಂದು ಅಕ್ಷರ ಹೋಗಿ ಎಲ್ಲ ಚೇಂಜಸ್ ಆಗೋದೆಲ್ಲ ನಿರುಕ್ತಿ ಅಂತ ಹೆಸರು. ಅದಾಗಿರೋದ್ರಿಂದ ಹಿರಣ್ಮಯ ಅಂತ ಯಾಕಾಗಲಿಲ್ಲ ಅಂದರೆ ನಿರುಕ್ತಿಯಿಂದಾಗಿ ಆಗಲಿಲ್ಲ. ಹಿರಣ್ಯಂ ಸ್ಯಾತ್ ತಸ್ಮಾಚ್ಯ ತಾದಾತ್ಮ್ಯಾರ್ಥೇ ಚಮಯಟ್ ತತ್ ತಸ್ಮಾತ್ ಬಾಹ್ಯಾನಂದಾತ್. ಇಲ್ಲಿ ಎರಡು ವ್ಯತ್ಯಾಸ, ಮೃಣ್ಮಯ ಇದೆ, ಅಡಿಯೆಲ್ಲ ಕ್ಷಾರಮಯ ಅಂತ ಹೇಳಿದ. ಅಡಿಗೆ ಕ್ಷಾರಮಯ ಅಂದರೆ ಅಡಿಗೆಯಲ್ಲೆಲ್ಲ ಕ್ಷಾರ ಇಲ್ಲ, ಬಟ್ ಏನಾಗಿದೆ ಇಲ್ಲಿ ಹೆಚ್ಚಾಗಿದೆ. ಆದರೆ ಮೃಣ್ಮಯ ಅಂತ ಹೇಳಿದಾಗ ಏನದು? ಪೂರ್ತಿ ಮಣ್ಣೆ ಆಗಿದೆ, ಅದು ಡಿಫರೆಂಟ್. ಪೂರ್ತಿ ಆಗಿದ್ದಾಗ ಅದೇನದು? ತಾದಾತ್ಮ್ಯ ಅರ್ಥ. ಹೆಚ್ಚಾಗಿದ್ದಾಗ ಪ್ರಾಚುರ್ಯ ಅರ್ಥ, ಅರ್ಥ ಆಯ್ತಾ? ವಿಕಾರ ಅರ್ಥ. ಮೇಡ್ ಔಟ್ ಆಫ್ ಅಂತ ಬಂದಾಗ ವಿಕಾರ ಟ್ರಾನ್ಸ್ಫಾರ್ಮ್ ಆಗಿದೆ ಅಂತ ಅರ್ಥ. ಮೂರು ಮೃಣ್ಮಯದಲ್ಲಿ ಎರಡೂ ಆಗಿಬಿಟ್ಟಿದೆ, ಅದು ಪ್ರಾಚುರ್ಯನೂ ಇದೆ ಪ್ಲಸ್ ಏನಿದೆ ವಿಕಾರನೂ ಆಗಿಬಿಟ್ಟಿದೆ. ಇದು ಸರಿಯಾಗಿ ಅರ್ಥ ಮಾಡ್ಕೊಂಡು. ತತ್ ತಸ್ಮಾತ್ ಬಾಹ್ಯ ಆನಂದಾತ್ ಪೃಥಗ್ ಅಧಿಕಾನಂದ ರೂಪತೋ ಹಿರಣ್ಮಯ ಇತಿ ಶೇಷ ಸಯೇವ ಹಿರಣ್ಯಮಯ ಸಯೇ ಹಿರಣ್ಯಮಯ ಏವ ಹಿರಣ್ಮಯ ಇತಿ ಯೋಜನ ನಶಬ್ದವತ್ ನಶಬ್ದಸ್ಯ ನ್ಯಶಬ್ದಸ್ಯಾಪಿ ನಿರ್ವೃತಿ ವಾಚಕತ್ವಾದಿತಿ ಭಾವ. ನಾ ಶಬ್ದ ಕೃಷ್ ಅಂತ ಹೇಳಬೇಕಾದ್ರೆ ಕೃಷ್ಣ ಅಂತ ಬಂತೀನಿ. ಕೃಷ್ ಅಂದ್ರೆ ಏನೋ ಹೇಳಿದ್ರು, ಆಮೇಲೆ ನಾ ಅಂದ್ರೆ ಏನೋ ಆನಂದಮಯ ಅಂತ ಅರ್ಥ. ಕೃಷ್ಣ ಅಲ್ಲಿ ನಾ ಅಂದ್ರೆ ಆನಂದ, ನಾ ಶಬ್ದ ನಿರ್ವೃತಿ ವಾಚಕ ಅಂತ ಹೇಳ್ತಾರೆ. ನಾ ಶಬ್ದ ನಿರ್ವೃತಿ ವಾಚಕವಾದಂತೆ ಹಾಗೋ ನ್ಯಾ ಶಬ್ದನೂ ಇದು ಹಿರಣ್ಯ, ನ್ಯಾ ಕೂಡ ನಿರ್ವೃತಿ ವಾಚಕ. ನಾ ಅಂದ್ರೂ ನಿರ್ವೃತಿ ಆನಂದ, ನ್ಯಾ ಅಂದ್ರೂ ಆನಂದ ಆದ್ರೆ ವರೇಣ್ಯಂ ಬಂತಲ್ಲ ಆ ರೀತಿ. ಎಲ್ಲಿ ಯಾವುದನ್ನ ಯಾವುದನ್ನ ಇಲ್ಲ ಅಲ್ಲಿ ಆಗ್ತಾ ಹೋಗ್ಬೇಕಂದ್ರೆ ಕೃಷ್ಣ ಷಕಾರ ಬಂದಿದ್ದರಿಂದ ನಕಾರ ನಕಾರ ಆಯಿತು, ಅಥವಾ ಕೃಷ್ ಹಾಗೆ ಇಟ್ಕೊಂಡ್ಬಿಟ್ರೆ ನಾ ಹಾಗೆ ಇಟ್ಕೊಂಡ್ರೆ ಕೃಷ್ಣ ಸೇರ್ಕೊಂಡ್ಬಿಡ್ರು. ಕೃಷ್ಣ ಅಂದ್ರೆ ಏನೋ ಉತ್ಕೃಷ್ಟ ಅಂತ ಅರ್ಥ, ನಾ ಅಂದ್ರೆ ಏನೋ ಆನಂದ ಅಂತ ಅರ್ಥ, ಕೃಷ್ಣ ಅಂದ್ರೆ ಏನೋ ಉತ್ಕೃಷ್ಟಾನಂದಮಯ ಅಂತ ಅರ್ಥ. ಉತ್ಕೃಷ್ಟ ಅದಕ್ಕೆ ಕೃಷ್ಣ ಶಬ್ದಕ್ಕೆ ಅರ್ಥ ಹೇಳ್ಬೇಕಾದ್ರೆ ಆಚಾರ್ಯರು ದ್ರೌಪದಿ ಹೇಳ್ಬೇಕಾದ್ರೆ ಉತ್ಕೃಷ್ಟಾನಂದಿನಿ ಯತಃ ಅಂತ ಹೇಳ್ತಾರೆ. ಉತ್ಕೃಷ್ಟ ಆನಂದವನ್ನು ಹೊಂದಿದವರಾದ್ದರಿಂದ ಕೃಷ್ಣ ಅಂತ ಹೆದರು ಬಂತು. ಕಷ್ಟ ದೇವ್ ಅದೇ ನೂರೆಂಟು ಅರ್ಥ, ಅದಕ್ಕೆ ಒಂದೊಂದು ನಾಮಕ್ಕೂ ಅನಿಷ್ಟ ಎಷ್ಟು ಅರ್ಥ? ನೂರೆಂಟು ಅರ್ಥ. ಅದ್ರ ಇನ್ನೊಂದು ಏನು ಬರ್ತು ಕೃಷ್ಣ ಏನು ಮಾಡ್ತಾನೆ, ಕರ್ಷಣ ಮಾಡ್ತಾನೆ, ಕರ್ಷಣ ಮಾಡಿ ಆನಂದವನ್ನು ಕೊಡ್ತಾನೆ ಯೋಗ್ಯರಿಗೆ. ಮತ್ತು ಉಳಿದವರ ಆನಂದವನ್ನು ಅಯೋಗ್ಯರಿ ಮಾಡಿದಾಗ ನಾನು ಕ್ರಶ್ ಮಾಡ್ತಾನೆ, ಕ್ರಶ್ ಗೊತ್ತಲ್ಲ ಕ್ರಶ್ ಮಾಡ್ತಾನೆ, ಕೃಷ್ ಕ್ರಶ್ ಆನಂದ ತೆಗೆದು ಹಾಕ್ತಾನೆ, ಅಸುರರಿಗೆ ಆನಂದವನ್ನು ತೆಗೆದು ಬಿಡ್ತಾನೆ. ಅದೇ ಸೃಷ್ಟ ಏನ ದೇವಾದಯೋ ಏನಾಹ ನಿಹತ ಏನ ದಾನವ, ಅವ್ರಿಗೆ ಆನಂದ ಇಲ್ಲದಂತೆ ಮಾಡ್ತಾನೆ ಅವ್ರಿಗೆ ಆನಂದ. ಕೃಷ್ಣ ಹೇಳ್ತಾನೆ ದುರ್ಯೋಧನ ನೋಡು ಏನಿಲ್ಲದ ಮಾಡ್ತೇನೆ ನೋಡು ಅಂತ ಹೇಳ್ತಾನೆ. ಆಗ ಅನ್ಕೋತೀಯ ಏನು ಉಪಯೋಗಕ್ಕೆ ಬರೋದಿಲ್ಲ. ಅದಕ್ಕೆ ಆನಂದ ಕೊಡೋದು ದೇವರು, ಆನಂದ ಕಿತ್ಕೊಳ್ಳೋದು ದೇವರು. ಏನ ಆಗ್ಲಿಲ್ಲ, ಹಿರಣ್ಮಯ ಅಂದರೆ ಸ್ವರೂಪ ಸುಖದಿಂದ ಪೂರ್ಣ, ಇರಾಮಯ ಅಂತ ಹೇಳಿದ್ರು ಸ್ವಾತಂತ್ರ್ಯದಿಂದ ಸುಖದಿಂದ ಪೂರ್ಣ. ಇದು ಸ್ವರೂಪ, ಅದು ಸ್ವಾತಂತ್ರ್ಯ, ರಿಪಿಟೇಷನ್ ಅಲ್ಲ ಅದು, ಅರ್ಥ ಆಯ್ತಾ? ಸ್ವಾತಂತ್ರ್ಯ ವಾಚಕವಾದದ್ದು ಇರಾ, ಇದು ಸ್ವರೂಪ ವಾಚಕವಾದ ಹಿರುಕ್ ಅಲ್ಲಿ ಬರೆದು ಬಿಟ್ಟಿದ್ದಾರೆ ಅದನ್ನೇ. ಇಚ್ಛಾನುರೂಪಂ ಸುಖಂ ಸುಖಂ ಇರೇತ್ಯೇವ ಕೀರ್ತಿತಂ, ಇದು ಹಿರುಕ್ ಸುಖಂ ಹಿರಣ್ಯ ಬಾಹ್ಯಾನಂದ ಪೃಥಗ್ಯತ. ಅದರಿಂದ ಎರಡು ರಿಪಿಟೇಷನ್ ಅಲ್ಲ, ಎರಡು ಬೇರೆ ಬೇರೆ. ಹೌದು, ಅದಕ್ಕೂ ಇದೇ ಅರ್ಥನೆ, ದೇವ್ರು ಇದೇ ಅರ್ಥನೆ ಮಾಡೋದು. ದೇವ್ರ ಸ್ವರೂಪ ಆನಂದಮಯವಾದ ದೇಹ ಹೊಂದಿದವನು, ನಕನ ಗುಣೈಕ ದೇಹಂ ಅಂತೀವಲ್ಲ ಆ ಅರ್ಥ. ಸ್ವರೂಪಾನಂದದಿಂದ ಸ್ವರೂಪಾನಂದಾದಿ ಸಕಲ ಗುಣದಿಂದ ಕೂಡಿದಂತಹ ದೇಹವನ್ನು ಹೊಂದಿದವನು ಅಂತ ಹಿರಣ್ಮಯ ಶಬ್ದಕ್ಕೆ ಅರ್ಥ. ಸುಮ್ಮನೆ ಓದ್ಕೊಂಡ್ರೆ ಬಂಗಾರದ ಮೈ ಬಣ್ಣ ಅಂತ ಅಷ್ಟೇ ಅರ್ಥ, ಅದು ಫಿಸಿಕಲ್ಲು, ಇದು ಸ್ಪಿರಿಚುವಲ್ ಅರ್ಥ. ಸ್ವರೂಪ ಜೀವನಿಗೆ ಸ್ವರೂಪದಲ್ಲಿ ಆನಂದ ಇದೆ, ಸ್ವಾತಂತ್ರ್ಯ ಇಲ್ಲ. ಸ್ವರೂಪದಲ್ಲಿ ಇದು ಸ್ವಾತಂತ್ರ್ಯ ಇರಬೇಕಾಗಿಲ್ಲ, ಗೊತ್ತಾಯ್ತು? ಸ್ವಾತಂತ್ರ್ಯ ಸ್ವರೂಪ ಎರಡು ಸೇರಿಬಿಟ್ರೆ ದೇವರಾಗ್ತದೆ. ನಮ್ಮಿರೋದು ನಮ್ಮಿರೋದೆಲ್ಲ ಏನು ಆನಂದಾದಿಗಳೆಲ್ಲ ನಮ್ಮ ಏನಿರುತ್ತೆ ಅದೆಲ್ಲ ಏನು ಸ್ವರೂಪನೇ, ಅದು ಏನಲ್ಲ, ಅದು ಸ್ವತಂತ್ರ ಅಲ್ಲ. ದೇವ್ರದ್ದು ಏನಾಗಿದೆ, ಅದು ಸ್ವತಂತ್ರ ಪ್ಲಸ್ ಸ್ವರೂಪ, ಅದರಿಂದ ವ್ಯತ್ಯಾಸ ಇದೆ. ಸಯೇವ ಹಿರಣ್ಯಮಯ ಸದಾ ಸುಖಸ್ಯ ಪರಾಯತ್ತ, ನೋಡಿ ಪರಾಯತ್ತತ್ವೇನ ಅಂದರೆ ಡಿಪೆಂಡೆಂಟ್ ಆನ್ ಅದರ್, ಆಯತ್ತ ಅಂದರೆ ಡಿಪೆಂಡೆಂಟ್, ಪರ ಬೇರೆಯವರ ಮೇಲೆ. ಸ್ವಾಯತ್ತ ಸ್ವಾಯತ್ತ ಸಂಸ್ಥೆ ಅಂತ ಆಗ್ತಿರೋದು, ಅಟಾನಮಸ್ ಅಂತ ಹೇಳ್ಬೇಕಾದ್ರೆ ಸ್ವಾಯತ್ತ ಸಂಸ್ಥೆ, ಸ್ವಾಯತ್ತ ಸಂಸ್ಥೆ ಅಟಾನಮಸ್ ಆಗಿರೋದು ಇನ್ನೊಬ್ಬರಿಂದ, ಮತ್ತೆ ಅಟಾನಮಸ್ ಹೆಸರು ಏನಾಗಿರೋದು ಅದು ಇನ್ನೊಬ್ಬರಿಂದ ಆಗಿರೋದು, ದೇವರು ಆಗಲ್ಲ. ಆಟೋಮೆಟಿಕಲಿ ಅಟಾನಮಸ್ ಅಂದ್ರೆ ದೇವರೊಬ್ಬನೇ, ಉಳಿದವರೆಲ್ಲ ಕೂಡ ಪರಾಧೀನರಾಗಿ ಅಟಾನಮಸ್ ಅಟಾನಮಸ್ ಕೊಡ್ತಾರೆ. ಅಟಾನಮಸ್ ತೆಗೆದು ಬಿಡ್ತೀವಿ ಆಮೇಲೆ ಹೆಚ್ಚು ಕಡಿಮೆ ಮಾಡಿದ್ರೆ, ಮತ್ತೆ ಹೆಸರು ಅಟಾನಮಸ್ ಕೊಟ್ಟಿರೋದು ಎಷ್ಟೊಂದು ಯೂನಿವರ್ಸಿಟಿ ರೋಡಿಸ್ಕೊಟ್ಟಿದ್ದಾರೆ, ತೆಗಿತಿದ್ದೀವಿ ಅಂತೇಳಿ. ಕೊಟ್ಟಿದ್ದು ಹೌದು, ತೆಗೆಯೋದು ಹೌದು, ಅಂದರೆ ಡಿಪೆಂಡೆನ್ಸ್ ಡಿಪೆಂಡೆಂಟ್ ಅಟಾನಮಸ್. ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಅಂದರೆ ದೇವರೊಬ್ಬನೇ, ಇಂಡಿಪೆಂಡೆಂಟ್ಲಿ ಇಂಡಿಪೆಂಡೆಂಟ್ ದೇವರೊಬ್ಬನೇ. ನಮ್ಮ ಆನಂದ ನಮ್ಮ ಇಂಡಿಪೆಂಡೆನ್ಸ್ ಎಂಥದ್ದದ, ಡಿಪೆಂಡೆಂಟ್ ಇಂಡಿಪೆಂಡೆನ್ಸ್ ಅಷ್ಟೇ. ಏವಂ ಆನಂದೋದ್ರೇಕಾದೇವ ಜಗಸೃಷ್ಟುತ್ವ ಮುಕ್ತವಾದ ಜ್ಞಾನಿನಃ ಫಲಮುಚ್ಯತೆ ಹಿರಣ್ಮಯು. ಅದು ಅದರಲ್ಲಿ ನಮಗೇನು ಉಪಯೋಗ ಅಂತ ಕೇಳಿದರೆ, ದೇವರ ಆ ರೀತಿ ತಿಳ್ಕೊಳ್ಳಿ, ಅದೇ ನಮಗೆ ವಿಶೇಷವಾಗಿ ಪುಣ್ಯಕರ, ನಮಗೆ ದೊಡ್ಡ ಸಾಧನೆ ಅದು. ಯದ್ವಾ ಅದು ಹೇಳ್ತಾರೆ ನೋಡಿ, ಉತ್ಸೃಜ್ಯ ಆಧಿಕ್ಯಾರ್ಥೆ ಮಯಟ್ಯಸ್ಮಾತ್ ಅಧಿಕಾನಂದ ರೂಪತಃ ಉತ್ಸೃಜ್ಯ ಕರ್ಮಜಂ ರೂಪಂ ನಿಜಾನಂದೈಕ ರೂಪಕಃ. ಈ ರೀತಿ ಯಾರಿರ್ತಾರೋ ಅವರಿಗೆ ಕರ್ಮಜನ್ಯವಾದ ದೇಹವನ್ನು ಬಿಟ್ಟುಬಿಟ್ಟು ನಿಜಾನಂದೈಕ ರೂಪ ವೈಕುಂಠದಲ್ಲಿರ್ತಾರಾದ್ರಿಂದ ಬ್ರಹ್ಮಜ್ಞಾನಕ್ಕೆ ಪ್ರಯೋಜನ ಇದೆ. ಇವತ್ತು ಬಿ ಎ ಕೆಲಸ ಸಿಕ್ತು, ಎಮ್ ಎ ಓದ್ತಾನೆ ಕೆಲಸ ಸಿಕ್ತು, ಆ ರೀತಿ ತಿಳ್ಕೊಂಡಿದ್ದಕ್ಕೆ ಅವನಿಗೆ ಕೆಲಸ ಸಿಕ್ತು. ಬ್ರಹ್ಮಜ್ಞಾನ ಬಂದುಬಿಟ್ರೆ ವೈಕುಂಠನೇ ಸಿಕ್ತದಾದ್ರಿಂದಾಗಿನೇ ಆ ವಿಶೇಷ ಅಂಶ ಇದೆ. ಈ ಜ್ಞಾನಕ್ಕೆ ಫಲ ಕೊಡೋ ಶಕ್ತಿ ಇರೋದ್ರಿಂದ ಆ ಮಾತು ಹೇಳಿದರು. ಕೈಮುತ್ಯಸ್ಯ ಕಿರಣ್ಮಯೋಹೀತಿ ಯದ್ವಾ ಪೂರ್ಣಾನಂದತ್ವೇನ ಸ್ವಪ್ರಯೋಜನಾಭಾವೇಪಿ ಶ್ರವಣಸ್ಮರಣಾರ್ಹಾಣಿ ಕರಿಷ್ಯನ್ನಿತಿ ಕೇಚನ ಸೋಯಂ ವಿಹಾರ್ ಶ್ರವಣಸ್ಮರಣಾರ್ಹಾಣಿ ಕರಿಷ್ಯನ್ನಿತಿ ಕೇಚನ. ಪರಮಾತ್ಮ ಶ್ರವಣ ಸ್ಮರಣ ಮೊದಲಕ್ಕೆ ಯೋಗ್ಯವಾದ ವಸ್ತುಗಳನ್ನು ಮಾಡಿಕೊಡ್ತಾನೆ ಜೀವರಿಗೆ. ಸೋಯಂ ವಿಹಾರೈಹಮೇ ತನುಭೃತ್ ಸ್ವಭಾವ ಸಂಭೂತೆಯೇ ಭವತಿ ಭೂತಿಕೃತೇವ ಭೂತ್ಯಾಹ. ತನಗೇನು ಪ್ರಯೋಜನ ಇಲ್ಲದೆ ಹೋದರೂ ಕೂಡ ಮಹಾಲಕ್ಷ್ಮಿ ಅಂತ ಹೇಳಿದ್ರು, ಎಲ್ಲರಿಗೂ ಕೂಡ ಏನಿದೆ ಸೃಷ್ಟ್ಯಾದಿಗಳಿಂದ ಪ್ರಯೋಜನ ಇದೆ, ಅದಕ್ಕೆ ಮಾಡ್ತಾರೆ. ಇತ್ಯುಕ್ತ ದಿಶಾ ತಜ್ಞಾನಿನಾಂ ಪರಮಾನಂದಾವಾಪ್ತಿ ಹೇತುತ್ವಾತ್ ಸೃಷ್ಟಿರ್ನ ವ್ಯರ್ಥ ಇತಿ ಭಾವೇನ ಉಚ್ಯತೆ ಹಿರಣ್ಮಯ ಇತಿ. ಸೊ ಒಟ್ಟೇನಾಯ್ತು, ಎರಡು ಪ್ರಶ್ನೆ ಬಿತ್ತಿರಬೇಕು ನಮಗೀಗ. ದೇವರು ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರಿ, ಅಲ್ಲಿ ಪ್ರಯೋಜನ ಸೃಷ್ಟಿ ಮಾಡ್ತಾನೋ? ಹೂ ಅಂದರೆ ಅಪೂರ್ಣನಾಗ್ತಾನೆ, ಪ್ರಯೋಜನ ಇಲ್ಲದೆ ಮಾಡ್ತಾನೆ ಅಂತ ಹೇಳಿದ್ರೆ ದಡ್ಡ ಆಗ್ತಾನೆ, ಸುಮ್ಮನೆ ಮಾಡ್ತಾನೆ, ಬುದ್ಧಿ ಇಲ್ಲ ಅಂತ ಅರ್ಥ ದೇವರಿಗೆ. ಅದು ಕುತ್ರೆ ಏನು ಕೊಟ್ಟರು, ಆನಂದೋದ್ರೇಕದಿಂದ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಸಾಲ್ವ್ ಆಯಿತು. ಇನ್ನೊಂದು ಆ್ಯಂಗಲ್ ಇದೆ, ತನಗೆ ಪ್ರಯೋಜನ ಇಲ್ಲ, ಜೀವರ ಪ್ರಯೋಜನ ಇದೆಯಲ್ಲ. ಇವತ್ತು ಮನೆಗೆ ಬಂದು ಹುಲ್ಲು ತರ್ತಾನೆ, ನೀವು ತಿಂತೀರಿ ಅಂತ ಕೇಳ್ತಾರೆ ಯಾರಾದರೂ, ಹುಲ್ಲು ಯಾತಕ್ಕೆ ತರ್ತಾನೆ, ಪ್ರಾಣಿಗೆ ತರ್ತಾನೆ ಅಷ್ಟೇನೆ. ಅದರಿಂದ ಹುಲ್ಲು ತಂದು ಜೀವರಿಗೆ ಪ್ರಯೋಜನ ಅಲ್ಲ, ಯಾರಿಗೆ ಪ್ರಯೋಜನ ಇದೆ? ಇದು ನಮ್ಮ ಲೌಕಿಕ ಆನಂದ ಹುಲ್ಲಿದ್ದಾಗೆ ದೇವತೆಗಳಿಗೆಲ್ಲ, ಇದೇನಿದು ಕಂಡೆಮ್ ಮಾಡೋದು. ಅವನಿಗೆ ಹಾಲು ಬರುತ್ತೆ, ದೇವರಿಗೆ ಅದು ಬರೋದಿಲ್ಲ. ಏನು ಬರುತ್ತೆ? ಪೂರ್ಣಾನಂದ. ಇದು ಲೌಕಿಕದ ದೃಷ್ಟಾಂತದಲ್ಲಿ ಏನು ಮಾಡಬಾರ್ದು, ಯಾವಾಗಲೂ ಟೂ ಮಚ್ ಟೆಸ್ಟ್ ಮಾಡಬಾರ್ದು. ಈ ದೃಷ್ಟಾಂತ ಸರ್ವಸಾಮ್ಯ ಮಾದರಿಂದ ಎಷ್ಟೋ ಅಷ್ಟೇ, ಅವ್ರು ಹಾಲು ಕರುತ್ತಾರೆ, ಹಾಲು ತಗೊಂಡು ಇನ್ನೊಬ್ಬರಿಗೆ ಕೊಡ, ನಮ್ಗೆ ಹಾಲು ಬೇಡ ಅಂತ ಹೇಳ್ತಾನೆ, ವ್ರತ ಮಾಡ್ತಾನೆ, ಹಾಲು ಕೊಡೋದು ತಗೊಳ್ಳೋದಿಲ್ಲ. ವ್ರತದ ಕಾಲಕ್ಕೆ ಹಾಯಾಗಿ ತಗೋತಾನಾಗಿದ್ರೆ ಮೊಸರು ಬರುತ್ತೆ ಅಂತ ಹೇಳ್ಬೇಕು. ಮೊಸರು ಹೆಸರು ಮೊಸರು ಬರೋದಿಲ್ಲ, ಗೊತ್ತಾಯ್ತು. ಕೆಲವು ಎರಡೂ ತಗೋದು ಎಲ್ಲ ಬಿಟ್ಬಿಟ್ಟಿದ್ದೀವಿ, ಹಸಿರು ಯಾವುದು ತಗೊಳ್ಳೋದು, ಬರೀ ನೇರ ಇದು ಮಾಡ್ಕೊಂಡಿರ್ತೀವಿ ನಾವು ಅಂತ ಹೇಳ್ತಾರೆ ಅವರಿಗೆ. ಇರುತ್ತೆ ಒಣ ಪರಿಸ್ಥಿತಿ, ಹಾಲು ಕುಡಿಯೋದಿಲ್ಲ, ಬರೀ ಗಡ್ಡೆಗಿನ ಸಟ್ಟೆ ತಿನ್ನೋದು, ಹಸು ಸಾಕುವಾಗ ಮತ್ತೆ ಹೋಗಿ ಸಂಸಾರ ಶುರುವಾಗ್ತದೆ. ಒಣ ಪರಿಸ್ಥಿತಿ ಹಸು ಕಟ್ಕೊಂಡ್ಬಿಟ್ರೆ ಮತ್ತೆ ಊರಿಗೆ ಬರಬೇಕಾಗ್ತದೆ, ಅದು ಹುಲ್ ತರಲಕ್ಕೆ ಮತ್ತೆ ತರಬೇಕು, ಔಷಧಿ ಬರಬೇಕು ಆಗ್ತದೆ ಕೊನೆಗೆ, ಏನಿಲ್ಲ. ಅದರಿಂದ ಅದು ಸಾಕಬೇಕಾದ ಉದ್ದೇಶ ಏನಿಲ್ಲ. ದೇವರಿಗೆ ಮಾತ್ರ ಕೇವಲ ಪರಾರ್ಥವಾಗಿ ಮಾಡ್ತಾನೆ, 100% ಪರಾರ್ಥ ಮಾಡೋದು ದೇವರೊಬ್ಬನೇ. ತನ್ನ ಸ್ವಾರ್ಥ ಏನೇನೂ ಇಲ್ಲ ಅದರೊಳಗೆ, ತನ್ನ ಸ್ವಾರ್ಥ ಮಕ್ಕಳು ಏಕಾದಶಿ ದಿವಸ ಚಿಕ್ಕ ಮಕ್ಕಳಿಗೆ ಏನೋ ಮಾಡಿಕೊಡ್ತಾನೆ, ಮಾಡಿದವನು ತಿಂತಾನ, ಮಾಡಿದವನು ಮಾಡಿ ವ್ರತ ಮಾಡೋನು, ಮಕ್ಕಳು ಉಪವಾಸ ಮಾಡ ಒಂದೆರಡು ವರ್ಷದ ಮಗು ಅದಕ್ಕೆ ಮಾಡ್ತಾನೆ, ಅದು ಏನು ಕೊಡಬೇಕೋ ಅಷ್ಟು ಕೊಡ್ತಾನೆ. ಆದರೆ ಅದ್ರಲ್ಲಿ ಏನಿಲ್ಲ ಅವನಿಗೆ, ತನಗೇನು ತಾನು ಚೂರು ಕೂಡ ತಿಂಬೋದೇನು, ಮತ್ತೆ ಹೇಗೂ ಮಾಡಿದ್ದೇನೆ ಅಂತ ಬಾಯಿಲ್ ಹಾಕೊಂಡ್ಬಿಟ್ರೆ ವ್ರತ ಹೋಯ್ತಾಗ ಏನು ಉಳಿದ್ರೆ ಹಾಗೆ ಚೆಲ್ತಾರೆ ಹೊರತು ಅಂತ ತಗೊಳ್ಳೋದಿಲ್ಲ. ದೇವ್ರು ಹಾಗೆ ಮಾಡ್ತಾನೆ, ತನಗೇನೂ ಪ್ರಯೋಜನ ಇಲ್ಲ, ಪಾಪ ಪ್ರಯೋಜನ ಪಡೆಯೋರು ಇದ್ದಾರೆ ಅಂತ ಮಾಡ್ತಾನೆ. ತಪ್ಪೆ ಇನ್ನೂ ನೋಡಿ ವಿಷ್ಣು ಪಂಚ ವ್ರತ ಮಾಡ್ತಾನೆ, ವ್ರತ ಯಜಮಾನ ಮಾಡ್ತಾನೆ ಅಂತ ತಿಳ್ಕೊಬೋಣ. ಅವನು ಉಳಿದವರ ಉಪವಾಸ ಅಡಿಗೆ ಮಾಡಿ ನೈವೇದ್ಯವಾಗಿ ಬಡಿಸ್ಬೇಕು, ತಾನು ಉಪವಾಸ ಇರ್ತಾನೆ ಅಷ್ಟೇ ಹೊರತು ಅದು ವಿಧಿ ಏಕಾಶಿ ಆಗಲ್ಲ, ಎಲ್ಲರೂ ಮಾಡಬೇಕು, ವಿಷ್ಣು ಪಂಚಕ ಮಾಡೋರು ಮಾತ್ರ ಮಾಡಬೇಕು. ಆದ್ದರಿಂದ ದೇವರು ಏನು ಮಾಡ್ತಿದ್ದಾನೆ ಈಗ, ವಿಷ್ಣು ಪಂಚಕ ಮಾಡೋರು ನೈವೇದ್ಯ ವೈಶ್ಯವ ಮಾಡಿ ಎಲ್ಲರೂ ಊಟಕ್ಕೆ ಕೃಷ್ಣಾರ್ಪಣ ಅಂದು ಊಟಕ್ಕೆ ಕೂಡಿಸಿ ಆಮೇಲೆ ತೀರ್ಥ ಕೊಟ್ಟು ಎಲ್ಲ ಮಾಡಬೇಕು, ತಾನು ತಗೋಬಾರ್ದು. ದೇವರು ಇದು ಮಾಡಿ ತೋರಿಸ್ತಾರೆ, ಇನ್ನೊಬ್ಬರಿಗೋಸ್ಕರ ಮಾಡೋ ದೃಷ್ಟಾಂತ ಬೇಕಾದಷ್ಟು ಕಡಿಮೆ. ಡಾಕ್ಟ್ರ್ ಔಷಧಿ ಕೊಟ್ಟು ತಾನು ತಗೋಬಿಟ್ರೆ ತೇರಾಗಬೇಕು, ಔಷಧಿ ತೋರಿಸೋದು ಆದರೂ ದೇವ್ರಿಗೆ ಕಬ್ಬರಿ ಕೊಡಿ ಡಾಕ್ಟರ್, ಅದೇನು ಮಾಡೋದಕ್ಕೆ ಇಲ್ಲಿ. ನಮ್ಮ ಜನ ಭಾರಿ ಬೋಟ್ ಕರೀತಾರೆ, ಕಾಫಿ ಕುಡಿತಾರೆ, ಕಬ್ಬರಿ ಕೊಡಿ ಅಂತ ಕೇಳ್ತಾರೆ. ನೀರು ನಮ್ಮನ್ನೇ ಕಾಫಿ ನೀರು ಕುಡಿತೀವಿ, ನಮ್ಮ ಎಡ ಬೆಡ್ ಕಾಫಿ ಕಂಪನಿ ಅದು ಕೂಡ ಮತ್ತೆ ಹೇಗಾಗುತ್ತೆ ಈಗ. ಅವಾಗ ನರ ಕಬ್ಬಡಿ ನೀರು ಕೊಡಾಗಿದ್ರೆ ನೀನೇನು ಹೇಳ್ತೀನಿ, ನರ ಕಬ್ಬಡಿ ನರ ಕಬ್ಬಡಿ ನಾನು ಕುಡಿಯೋದು, ಅದು ನೀರು ಕುಡಿಬಾರ್ದು, ಅದು ಕಬ್ಬರಿ ಕೊಟ್ಟಾಗತ್ತಲ್ಲ. ಅದಿಲ್ಲ, ನಾವು ಅವನಿಗೆ ಕೊಡ್ಬೇಕಷ್ಟು, ಅವನು ನಮಗೆ ಕೊಡಕ್ಕೆ ತಯಾರಿಲ್ಲ. ದೇವ್ರು ಮಾತ್ರ ಅದು ಔಷಧಿಗೆ ಹಾಕೊಂಡಕ್ಕೆ ಯಾರು ಹೇಳಿದ್ರೆ ಎರಡು ಕಡೆ ಔಷಧಿಗೆ ಎರಡು, ಒಂದು ಕೊಟ್ಟವರಿಗೆ ತಗೊಳ್ಳಿ ಅಂತ ಹೇಳಿದ್ರೆ ಒಂದು ಪುಣ್ಯ, ಎರಡನೇದು ಬರೋ ಇನ್ನೊಂದು ಸ್ವಲ್ಪ ತಗೊಳ್ಳಿ ಅಂತ ಕೊಡೋದು ಎರಡನೇದು. ಡಾಕ್ಟ್ರ್ ಒಂದು ಎರಡು ಎರಡು ತಗೊಳ್ಳಿ ಪರವಾಗಿಲ್ಲ ಅಂತ ಕೊಡೋದಿಲ್ಲ ಯಾರು ಕೂಡ. ಊಟಕ್ಕೆ ಹಾಕಿದ್ರೆ ಇನ್ನು ಸ್ವಲ್ಪ ಸೈಡಿಂದ ಹಾಕೋದು ಆಗಲ್ಲ, ಮಾಡಿಬಿಟ್ರೆ ಗೋವಿಂದ ದೋಸೆ ಅದೇ ಔಷಧಿ, ಅದನ್ನೇ ಶಾಸ್ತ್ರ ಹೇಳ್ತಾರೆ. ಊಟ ಕೂಡ ಔಷಧಿ ತಗೊಂಡಾಗ ಮಾಡಿ ಅಂತ ಹೇಳ್ತಾರೆ. ಔಷಧಿ ತಗೋಬೇಕು, ಹೇಗೋ ಊಟ ಹಾಗೆ ಮಾಡಿಬಿಟ್ಟೆ ಯಾರು ರೋಗನೇ ಬರೋದಿಲ್ಲ, ರುಚಿಗೆ ತಂದುಬಿಡ್ತಾನೆ, ಫಲಿತ ಆಗುತ್ತದೆ. ನೆಸೆಸಿಟಿ ಅಷ್ಟೇ, ಔಷಧಿ ಎಂಬುದು ಹೆಚ್ಚಿದ್ರು ಕೂಡ ತಗೊಳ್ಬಾರ್ದು, ಹೇಗೋ ಅನ್ನ ಹುಡಿದ್ರು ಕೂಡ ತಗೊಳ್ಬಾರ್ದು, ನಮಗೇನು ಹೇಗೆ ಉಳಿಯುತ್ತಲ್ಲ ಅಂತ ಹೇಳಿಬಿಟ್ಟು ತಿಂದ್ಬಿಡ್ತೀವಿ, ಹೆಚ್ಚಾದರೂ ತಿಂದ್ಬಿಡ್ತಾರೆ. ತಮಾಷೆ ಅಂದ್ರೆ ಅನ್ನ ವೇಸ್ಟ್ ಆಗುತ್ತೆ ತಿಂತಾರೆ, ಬಾಡಿ ವೇಸ್ಟ್ ಆಗುತ್ತೆ. ಆಮೇಲೆ ಯಾವುದು ಲಾಸ್ ಜಾಸ್ತಿ, ಅನ್ನದ ಮೇಲೆ 10-20 ರೂಪಾಯಿ, ಇವ್ರಿಗೆ 100 ರೂಪಾಯಿ ಡಾಕ್ಟ್ರಿಗೆ ಕೊಡ್ಬೇಕು. ಆಮೇಲೆ ಮತ್ತೆ ವಾಸಿ ಆಗುತ್ತೆ ಅಂತ ಗ್ಯಾರಂಟಿ ಕೂಡ ಇಲ್ಲ ಕೆಲವು ಸಲ, ಅಂದ್ರೆ ಕೆಡತ್ತೆ ಎಂಬ ಭಾವನೆ ಇಟ್ಕೋಬಾರ್ದು. ಅದೇನು ಮಾಡಬೇಕು, ಪ್ರಾಣಿಗಳು ತಿನ್ನು, ತಪ್ಪೇನಿದೆ ಅದರೊಳಗೆ, ಉಳಿದವ್ರು ಕೊಟ್ಟು ಪ್ರಾಣಿಗಳು ಕೊಟ್ಟು ಕೆಲವರು ನೋಡಿದ್ದೇನೆ, ತಿಂದ್ಬಿಡ್ತಾರೆ, ಉಳಿದಿರುತ್ತೆ, ಹೊಟ್ಟೆ ಹಸಿವಿರೋದಿಲ್ಲ, ಮಾತಾಡ್ತಾ ಅಲ್ಲೇ ಕೂತ್ಬಿಡ್ತಾರೆ, ಸ್ವಲ್ಪ ಹೊತ್ತು ಅರ್ಧ ಗಂಟೆ ಕೂತಿ ಅಂತ ಅಂದ್ಬಿಡೋದಿಲ್ಲ, ಸ್ವಲ್ಪ ಹಸಿವೆ ಆಗುತ್ತಲ್ಲ, ಇದು ಸುಳ್ಳಲ್ಲ ಆ್ಯಕ್ಚುಲಿ ನೋಡಿದ್ದೀನಿ, ಕೂತ್ಕೊಂಡು ವೇಸ್ಟ್ ಆಗಬಾರ್ದು. ಎಷ್ಟು ಭಯಂಕರ ಅಪರಾಧ ಅಂದರೆ ಅದು ಅತ್ಯಂತ ದೊಡ್ಡ ಅಪರಾಧ, ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಏನ ಏನ ಮಹಾರಾಷ್ಟ್ರಿಗೆ ಏನು ಪ್ರಯೋಜನ, ಅದು ಎಷ್ಟೊತ್ತು ಅಂತ ಹೇಳಿದ್ದಾರೆ, ಏನು ಬರುತ್ತೆ ವೈಭವ ಬರುತ್ತೆ ಏನಂತ. ಉದಾಹರಣೆಗೆ ಮನೆಯಲ್ಲಿ ರೇಷ್ಮೆ ಸೀರೆ ಇಟ್ಕೊಂಡಿದ್ದಾರೆ, ಗೊತ್ತಾಯ್ತಿಲ್ಲ, 100 ಇಟ್ಕೊಂಡ್ಬಿಟ್ಟಿದ್ದಾರೆ, ಅದು ಸುಮ್ಮನೆ ಉಳ್ಳ ಪ್ರಸಂಗ ಬಂದಿಲ್ಲ, ಉತ್ಸವ ಬಂದಾಗ ಉಟ್ಕೋತಾರೆ, ಅವಾಗ ಏನಾಯ್ತು, ಈಗ ವೈಭವ ಜಾಸ್ತಿ. ಸೃಷ್ಟಿಯಾದಿಗಳು ನಡೆದಾಗ ಮಹಾರಾಷ್ಟ್ರಿಗೆ ಏನು ಬರುತ್ತೆ, ಓ ಲಕ್ಷ್ಮೀಪತಿ ಎಂಬ ವೈಭವ ಗೊತ್ತಾಗ, ನಾರಾಯಣ ಪತಿಯಾಗಿದ್ದಾನೆ, ನಾರಾಯಣ ಪತ್ನಿಯಾಗಿದ್ದಾರೆ ಎಂಬುದು ವಿಶೇಷ ಆಧಿಪತ್ಯ ಎಲ್ಲ ಬಂದ್ಬಿಡುತ್ತೆ. ಆಮೇಲೆ ಬಳೆಯ ಕಾಲದಲ್ಲಿ ದೇವರ ಧ್ಯಾನ ಮಾಡ್ಕೊಂಡಿರ್ತಾರೆ, ಹೊಸದು ಬಂತಲ್ಲ, ಹೊಸದು ಹೆಚ್ಚು ಕಡಿಮೆ ಅಲ್ಲ, ಹೊಸ್ತವದಲ್ಲ ಅದು ಆ ವ್ಯಕ್ತಿ ಅದು ಪರಾಧೀನ ವಿಶೇಷ ಅವಾಪ್ತಿ ಅಂತ ಹೇಳಿದ್ರು. ಅಂಥ ಒಂದು ವೈಭವ ಇರೋದ್ರಿಂದ ದೋಷ ಅಲ್ಲ. ಒಬ್ಬ ಎಲ್ಲ ಫುಲ್ಲಿ ಕ್ವಾಲಿಫೈಡ್ ಒಬ್ಬರಿದ್ದಾನೆ, ಅಪಾಯಿಂಟ್ಮೆಂಟ್ ಆಗಿಲ್ಲ, ಅಪಾಯಿಂಟ್ಮೆಂಟ್ ಆದ ತಕ್ಷಣ ಏನಾಯ್ತು, ಈಗ ಒಂದು ಹೆಸರು ಬಂತು ಆಫೀಸರ್ ಅಲ್ಲಿವರೆಗೆ ಹೆಸರಲ್ಲ, ಅದು ಬಂತಷ್ಟೇ ಹೆಸರು ಬಂತು. ಮಹಾರಾಷ್ಟ್ರಿಗೆ ಏನು ಬಂತು, ಈಗ ಇಡೀ ಮೂಢ ಪ್ರಕೃತಿ ಅಭಿಮಾನಿ ಎಲ್ಲ ಉಪಾಸನೆ ಮಾಡಿದ್ದಾನೆ ಶುರು ಮಾಡ್ತಾರೆ, ಮೊದಲು ಇರಲಿಲ್ಲ, ಅವನ ವೈಭವ ಬರಲಿಲ್ಲ, ಈಗ ಶ್ರೇಯಕಾದಲ್ಲಿ ಇಲ್ಲ ಇಲ್ಲ. ಅದಕ್ಕೇನಂತಾರೆ, ಪರಾಧೀನ ವಿಶೇಷಾವಾಪ್ತಿ ಅಂತ ಹೇಳ್ತಾರೆ, ಅವರಿಗೂ ಪ್ರಯೋಜನ ಇದೆ. ಮುಖ್ಯವಾಗಿ ಹರಿಪ್ರೀತಿ ವೃದ್ಧಿಯಾಗಿದ್ದೇ ಒಂದು ಪ್ರಯೋಜನ. ಮಹಾಲಕ್ಷ್ಮಿ ಏನು ಮಾಡಿದೆ, ಅದಕ್ಕೋಸ್ಕರ ಮಾಡ್ತಾರೆ, ಇನ್ನು ವಾಯುದೇವರೇ ಪ್ರೇರಣೆಯಾಮ ವಾಸ್ತವಂತ ಮಾಡಬೇಕಾದ್ರೆ ಮಹಾಲಕ್ಷ್ಮಿ ವಿಶೇಷ ಮಾಡಲಿಕ್ಕೆ ಬಂತಲ್ಲ, ಅದು ವಿಶೇಷ, ಆದ್ದರಿಂದ ಅವರಿಗೂ ಕೂಡ ಪ್ರಯೋಜನ ಇದ್ದೇ ಇದೆ. ಏ ಓಂ ವೇದ ತಾತ್ಪರ್ಯ ಅನುಮಾನ ಆರಂಭದಲ್ಲೇ ವಾದಿರಾಸ ವಿಸ್ತಾರವಾಗಿ ತಿಳಿಸಿಬಿಡ್ತಾರೆ, ಆಚಾರ್ಯ ಹೇಳಿದ್ದೀನಿ ಎಲ್ಲ ಕಡೆ ಹೇಳಿದ್ದನ್ನು ಕೋಟ್ ಮಾಡಿಬಿಟ್ಟು ಸೋಯಂ ಇದೇ ಶ್ಲೋಕ ಬರೀಬೇಕಾದ್ರೆ, ಸೋಯಂ ವಿಹಾರೇಹಮೇ ತನುಭೂತ್ ಸ್ವಭಾವ ಸಂಭೂತಯೇ ಭವತಿ ಭೂತಿಕೃತೇವ ಭೂತ್ಯಾ ಭೂತ್ಯಾಹ ಭೂತಿಕೃತ್ ಅಂತ ಹೇಳಿದ ಮೇಲೆ ಅದೇ ಲಕ್ಷ್ಮಿ ಪ್ರಯೋಜನ. ಏವ ಮುಕ್ತ ರೀತ್ಯ ಪೂರ್ಣಾನಂದತ್ವಾತ್ ಸ್ವಪ್ರಯೋಜನಾಭಾವೇಪಿ ಆನಂದೋದ್ರೇಕ. ಒಬ್ಬ ತಾಯಿಗೆ ಹೆಂಡತಿ ಮನೆ ಬಂದ್ಬಿಡ್ತಾಳೆ, ಸರಿ ಹೋಯ್ತು, ಆಮೇಲೆ ಮಗು ಬರುತ್ತೆ, ತಾಯಿಯೇನು ಹೊಸ ಒಂದು ಹೆಸರು ಬಂತೀಗ, ಮೊದಲೇನಿತ್ತು ಬರೀ ಹೆಂಡತಿ ಇತ್ತು, ಈಗೇನಾಯ್ತು, ಈಗ ತಾಯಿ ಅಂತ ಹೆಸರು ಬಂತು, ಮೊಮ್ಮಗು ಹುಟ್ಟಿತು, ಅಜ್ಜಿ ಅಂತ ಹೆಸರು ಬಂತು, ಮತ್ತೆ ಏನಾಗ್ತಾ ಹೋಯ್ತು ಈಗ ಅದು ಪರಾಧೀನ ವಿಷಯ, ವ್ಯಕ್ತಿ ಚೇಂಜ್ ಆಗಲಿಲ್ಲ, ಬಟ್ ಬರೋ ಇದೇನಾಗ್ತಾ ಹೋಯ್ತು ಚೇಂಜ್ ಆಗ್ತಾ ಇರೋ ಮಹಾಲಕ್ಷ್ಮಿ ಎಂಥ ವಯೋಗಂತ ಆಮೇಲೆ ಅದಿಷ್ಟು ಸೇರಿಕೊಂಡ್ರು. ಪ್ರಳಯ ಕಾಲದಲ್ಲಿ ವಿಷ್ಣು ಪತ್ನಿ ಅಷ್ಟೇ ಇತ್ತು, ಅದು ಇದರಲ್ಲಿ ಇವೆಲ್ಲ ಬಂತು. ಅದು ಪರಾಧೀನ ವಿಶೇಷಾವಾಪ್ತಿ ಅಂತ ಹೇಳಿ. ಏವ ಭುಕ್ತ ರೀತ್ಯ ಪೂರ್ಣ ಆನಂದತ್ವಾತ್ ಸ್ವಪ್ರಯೋಜನಾಭಾವೇಪಿ ಆನಂದೋದ್ರಾಕಾದೇವ ಸರ್ವಲೋಕ ಕಾರಣಂ ಜಾನನ್ ಕರ್ಮಜಂ ರೂಪಮುತ್ಸೃಜ್ಯ ನಿಜಾನಂದ ರೂಪಕೋ ಭವತಿ ಇತ್ಯರ್ಥ. ದೇವರನ್ನ ತಿಳ್ಕೊಂಡ್ಬಿಟ್ರೆ ಇವನು ಕೂಡ ಸ್ವರೂಪಾನಂದ ಅನುಭವಿಸಿಬಿಟ್ಟು ದೇವರಲೋಕದಲ್ಲೇ ವಾಸ ಮಾಡ್ತಾನೆ. ತತ್ರ ಮುಕ್ತ ಪ್ರತ್ಯಕ್ಷಂ ಪ್ರಮಾಣ ಮುಚ್ಚತೆ. ತುಂಬ ಒಳ್ಳೆ ಕೆಲಸ ಮಾಡಾರೆ, ಏನ್ ಮಾಡ್ತಾರೆ ಆಫೀಸರ್ಸ್ ತಮ್ಮ ಡಿಪಾರ್ಟ್ ಆಫೀಸ್ ಕರ್ಕೊಂಡ್ಬಿಡ್ತಾರೆ, ಎಲ್ಲ ಇನ್ಸ್ಪೆಕ್ಷನ್ ಹೋಗಿರ್ತಾರೆ, ನೋಡ್ತಾರೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಿರ್ತಾನೆ, ಅಲ್ಲಿ ಬಾ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ದೇವ್ರು ಏನ್ ಮಾಡ್ತಾರೆ, ಭೋಸರ ಮಾಡಾರ ವೈಕುಂಠ ಬೇರೆ ಕರ್ಕೊಂಡು ಹೋಗ್ಬಿಡ್ತಾನೆ, ಇಲ್ಲಿ ಬೇರೆ ಇಲ್ಲದ್ರೆ ಎದ್ದು ಬರಬೇಡ ಅಂತ ಬಿಟ್ಟು ಹೋಗ್ತಾರೆ. ಇರ್ತಾರಲ್ಲ ಅವ್ರ ಹತ್ರ ಬರಬೇಡ ಇವನ್ನ ಅಂತೇಳಿ ಆಗಿದ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಬೇಕಾದ್ರೆ ಹತ್ರ ಕರ್ಕೊಳ್ತಾರೆ ಎಂಬುದು ಒಂದು ಭಾರಿ ಮುಖ್ಯ. ಅರ್ಥ ದೇವ್ರಿಗೆ ಬೇಕಾಗಬೇಕು. ದೇವ್ರಿಗೆ ಬೇಕಾಗಬೇಕಾದ್ರೆ ಏನ್ ಮಾಡ್ಬೇಕು? ಬಹಳ ಸುಲಭ, ಹೇಳಿದ್ರೆ ಮಾಡಿದ್ರೆ ಬೇಕಾಗ್ತಾರೆ ಅಷ್ಟೇ. ಅದು ಗುರುಭುಂಕ್ಷತ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರದೆಯ ಸತತಂ ಅಷ್ಟೇ. ಏವ ಮುಕ್ತ ರೀತ್ಯ ಪೂರ್ಣ ಆನಂದತ್ವಾತ್ ಮುಂದೆ ತತ್ರ ಮುಕ್ತ ಪ್ರತ್ಯಕ್ಷಂ ಪ್ರಮಾಣ ಮುಚ್ಚತೆ ಹಿರಣ್ಮಯ ಸರ್ವೇಭ್ಯ ಇತಿ. ಇದಕ್ಕೆಲ್ಲ ಏನ್ ಆಧಾರ ಅಂದ್ರೆ ಹಿರಣ್ಮಯ ಸರ್ವೇಭ್ಯ ಅಂತ ಉಪನಿಷತ್ತಿನ ಮಾತು. ಅದರಿಂದ ಏನಾಯ್ತು, ಉಳಿದವ ಜ್ಞಾನಿಗಳು ಕಣ್ಣಾರೆ ಕಂಡವರಿದ್ದಾರೆ, ಅದನ್ನ ಬರೀ ಆಗಮ ಅಷ್ಟೇ ಅಲ್ಲ ಪ್ರತ್ಯಕ್ಷವೂ ಇದೆ ಅಂತ ಹೇಳೋದಕ್ಕೋಸ್ಕರ ಮುಕ್ತ ಪ್ರತ್ಯಕ್ಷಂ ಪ್ರಮಾಣ ಮುಚ್ಚತೆ. ಮುಕ್ತರ ಪ್ರತ್ಯಕ್ಷವನ್ನು ಕೋಟ್ ಮಾಡ್ತಾರೆ. ಏವಂ ವೇದಾಸೋ ಮುಷ್ಮಿನ್ ಬದಿರಿಗೆ ಹೋದ್ರೆ ಭಾರಿ ಚಳಿ ಇರುತ್ತೆ, ಪುಸ್ತಕ ತೋರಿಸಿ ಹೇಳಿದ. ಅವ್ ಹೋಗಿ ಬಂದವ್ರನ್ನ ಕರೆದ, ಹೇಗಿತ್ತು ಹೇಳಿರಿ ಅಂತ ಕೇಳಿದ. ಅಯ್ಯೋ ಚಳಿ ಅಂತಾರೆ, ಪ್ರೂವ್ ಆಯ್ತಲ್ಲ ಈಗ ನಾ ಹೇಳಿದ್ದೇನಾಯ್ತು, ಈಗ ಒಬ್ಬರ ಅನುಭವ ಪ್ರತ್ಯಕ್ಷದಿಂದ ಪ್ರೂವ್ ಆಯ್ತಿದ್ದು. ಸೊ ಮುಕ್ತರಲ್ಲಿ ಹೀಗಿರ್ತಾರೆ ಅಂತ ವಾಕ್ಯ ಕೊಟ್ಬಿಟ್ಟು ಮುಕ್ತರಿಗೆ ಹೇಳ್ತಾರೆ ಅಂತ ಹೇಳಿದಾಗ ಟ್ಯಾಲಿ ಆಗುತ್ತೆ. ಯಾವುದಾದ್ರ ವಿಷಯ ಅದು ನಾಳೆ ದಿವಸ, ಅದ್ರ ಮುಂದಿನ ಭಾಗ. ಇನ್ನು ಪ್ರತಿಯೊಂದನ್ನು ಹೇಳ್ತಾರೆ, ದೇಹದ ಬಗ್ಗೆ ಸಂಬಂಧ ಉಪಾಸನೆ ಸಂಬಂಧಪಟ್ಟಿದ್ದು ಬಹಳಷ್ಟು ವಿಷಯ ಬರುತ್ತಿದೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾಧಿಕರತಃ ಚಾಪ್ತೇಷ್ವ ವಿಘ್ನಸ್ವರಾಗ್ನೇ ಬ್ರಹ್ಮಹೃದಾಯ ಆದಿ ಕವಯೇ.